바바디오 원하여
원자 이월치 작은 거 달고
싶었다. ಇದೆಲ್ಲ ಕೂಡ ಅತ್ಯಂತ ಶ್ರೇಷ್ಠವಾದದ್ದು. ಯಾವುದದು? ಏವಂ ಅಖಿಲಾತ್ಮನಿ ರೂಢಭಾವಾಹ ಗೋವಿಂದೇ, ಅಖಿಲಾತ್ಮನಿ ಗೋವಿಂದೇ ಏವಂ ರೂಢಭಾವಾಹ. ಅಖಿಲ ಸ್ವಾಮಿ, ಆತ್ಮ ಅಂದ್ರೆ ಸ್ವಾಮಿ, ಸರ್ವ ಸ್ವಾಮಿಯಾದಂತಹ ಗೋವಿಂದನಾದ ಕೃಷ್ಣನಲ್ಲಿ ರೂಢಭಾವಾಹ, ಭಾವ ಅಂದ್ರೆ ಭಕ್ತಿ, ರೂಢಭಾವ ಅಂದ್ರೆ ದೃಢಭಕ್ತಿ ಹೊಂದಿರತಕ್ಕಂಥ ವಿದ್ಯವೆಲ್ಲ ಇದು ಭಾರಿ ದೊಡ್ಡದಾಗಿರತಕ್ಕಂಥ ಸಾಧನೆ ಇದು. ಮನುಷ್ಯರಿಗೆ ಈ ರೀತಿ ಗೋಪಿಕಾಸ್ತ್ರೀಯರೇ, ಈ ರೀತಿಯಾಗಿ ಅಖಿಲ ಸ್ವಾಮಿಯಾದ ಗೋವಿಂದನಲ್ಲಿ ಭಕ್ತಿಯನ್ನು ಹೊಂದಿದವರಾಗಿದ್ದೀರಲ್ಲ, ಇದು ಮನುಷ್ಯನಿಗೆ ದೇಹ ಬಂದಿದ್ದು ಬಹಳ ಸಾರ್ಥಕವಾದ ಕೆಲಸ. ಇದು ಎಂಥದ್ದು ಕೆಲಸ, ಎಂಥ ಸಾಧನೆ ಮಾಡಿದ್ದೀರಿ ನೀವು ಅಂದರೆ, ವಾಂಚಂತಿ ಯದ್ ಭವತಿಯ ಮುನಯ ವಯಂಚ, ಮುನಯ ಮುನಿಗಳು, ವಯಂಚ ಹಾಗೂ ಮತ್ತು ನಮ್ಮಂಥವರು, ಭವತಿಯ ಸಂಸಾರದಲ್ಲಿ ಬುದ್ಧಿ ಆಗಿರತಕ್ಕಂಥ ನಾವು, ಯದ್ ವಾಂಚಂತಿ ಯಾವುದನ್ನು ಸದಾ ಇಷ್ಟಪಡ್ತೇವಲ್ಲ, ನೀವನ್ನು ಸಾಧಿಸಿಬಿಟ್ಟಿದ್ದೀರಿ. ಮುನಿಗಳು ಮತ್ತು ನಮ್ಮಂಥ ಭಗವದ್ಭಕ್ತರೆಲ್ಲ ಯಾವ ಕೃಷ್ಣನಲ್ಲಿ ಸದಾಕಾಲ ಮನಸ್ಸಾಗಬೇಕು ಅಂತ ಇಷ್ಟಪಡ್ತೇವೆ, ಅದನ್ನು ನೀವಾಗಲೇ ಸಾಧಿಸಿಬಿಟ್ಟಿದ್ದೀರಿ. ಆದ್ದರಿಂದ ನಿಮ್ಮ ಜನ್ಮ ಸಾರ್ಥಕ ಅಂತ ಹೇಳಿದ. ಕಿಂ ಜನ್ ಬ್ರಹ್ಮಜನ್ಮವಿಹಿ ಅನಂತ ಕಥಾನೇ ಯತ್ರ, ಎಷ್ಟು ಇಂಪಾರ್ಟೆಂಟ್. ಬ್ರಹ್ಮ ಜನ್ಮ ಬ್ರಾಹ್ಮಣ ಜನ್ಮ, ಬ್ರಾಹ್ಮಣ ಜನ್ಮ ಇಟ್ಕೊಂಡಿದ್ದಾನೆ, ದೇವರ ಕಥೆನೇ ಇಲ್ಲ, ಅದು ತಗೊಂಡು ಏನು ಮಾಡಬೇಕು ಅಂತ ಹೇಳಿದ. ದೇವರ ಕಥಾಶ್ರವಣ ಮಾಡದೇ ಇರತಕ್ಕಂತಹ ಬ್ರಾಹ್ಮಣ ಜನ್ಮಕ್ಕಿಂತ ದೇವರ ಕಥೆ ಸ್ಮರಣ ಮಾಡತಕ್ಕಂಥ ಗೊಲ್ಲ ಹೆಂಗಸರ ಜೀವನ ಶ್ರೇಷ್ಠ ಅಂತ ಹೇಳಿ. ಅದನ್ನೇ ಪ್ರಹ್ಲಾದ ರಾಜ ಕೂಡ ಹೇಳಿದ್ದು. ವಿಪ್ರಾದ್ ದುಷಡ್ ಗುಣಯುತಾತ್ ಅರವಿಂದನಾಭ ಪಾದ ಅರವಿಂದ ವಿಮುಖಾತ್ ಶಪಚಂ ವರಿಷ್ಠಂ ಮನ್ನೇ ಅಂತ ಹೇಳಿದ. ಒಬ್ಬ ಬ್ರಾಹ್ಮಣ ಆಗಟ್ಟು ಓದಿಗಿದೆ ಎರವಾಡ ಹಾಕಿಬಿಟ್ಟಿದ್ದಾರೆ, ಶಿಕ್ಷಾಬಿಟ್ಟು ಓದ್ಬಿಟ್ಟಿದ್ದಾರೆ. ದೇವರಲ್ಲಿ ಭಕ್ತಿ ಇಲ್ಲ, ದೇವರಲ್ಲಿ ಭಕ್ತಿ ಇಲ್ಲದೆ ಇರತಕ್ಕಂಥ ವಿದ್ವಾಂಸನಾದ ಬ್ರಾಹ್ಮಣ, ದೇವರಲ್ಲಿ ಭಕ್ತಿ ಇರತಕ್ಕಂಥ ಶಪಚನಾದ ಒಬ್ಬ ವ್ಯಕ್ತಿ, ಇವನೇನು ಓದಿಲ್ಲ. ಇಬ್ಬರಲ್ಲಿ ಯಾರು ಬೆಟರ್ ಅಂದರೆ ಶಪಚನೇ ಶ್ರೇಷ್ಠ ಅಂತ ಹೇಳ್ಬಿಡ್ತ. ಈಗ ಭಕ್ತಿ ರಿಸಲ್ಟ್ ಅವ್ರಿಗೆ ಬಂದಿಲ್ಲ ಅಂದಮೇಲೆ ಏನು ಮಾಡಿದ್ದಲ್ಲ, ಏನು ಅವರಿಗೆಲ್ಲ ಕೂಡ ಶ್ರಮಯೇವ ಹಿ ಕೇವಲ, ಏನೂ ಉಪಯೋಗ. ಪಂಚವರ್ಷ ಪರಮಾನಂದ ತಿನ್ನಕ್ಕೆ ಬರೋದಿಲ್ಲ, ಇವನು ಗಂಜಿ ಕುಡಿತಾರೆ, ಇವನೇ ವಾಸಿ ಅಲ್ಲ. ಹೌದಲ್ಲ, ಗಂಜಿ ಕುಡಿದ್ರು ಬದುಕ್ತಾನೆ ಇವನು, ಅವ್ನು ಉಪವಾಸ ಇದ್ದು ಸಾಯ್ತಾನ. ಅದರಿಂದಾಗಿನೇ ಎಷ್ಟೇ ಇದ್ರೂ ಕೂಡ ಭಕ್ತಿ ಇಲ್ಲದೆ ಹೋದರೆ ದೇಹ ಹೇಗಿರೋದಿಲ್ಲೋ, ಭಕ್ತಿ ಇಲ್ಲದೆ ಹೋದರೆ ಜೀವ ಹಾಗೆ ಇರೋದಿಲ್ಲ. ಅದರಿಂದ ನಿಮ್ಮ ಜನ್ಮ ಸಾರ್ಥಕ, ಎಷ್ಟು ಹೊಗಳ್ತಾನೆ. ಇದನ್ನೇ ಆತರ ಆಚಾರ ಹೇಳ್ತಾರೆ, ಆತರಸ್ತತ್ರ ಕರ್ತವ್ಯ ಯತ್ರ ಭಕ್ತಿ ಹರೇರ್ ವರ, ಹರಿಭಕ್ತಿಯಲ್ಲಿ ಕಾಣುತ್ತೋ ಅವ್ರು ಯಾರೇ ಆಗಿರಲಿ ಏನು ಮಾಡಬೇಕಲ್ಲಿ ಗೌರವ ಕೊಡಬೇಕು ಅಂತ ಹೇಳ್ತಾರೆ. ಅದು ಇದು ಹರಿಭಕ್ತಿ ಇಲ್ಲದೆ ಹೋದರೆ ಯಾರೇ ಆಗಿದ್ರು ಗೌರವ ಕೊಡಬೇಕಾಗಿಲ್ಲ, ಯಾಕೆ ಮೂಲ ಗುಣನೇ ಅವರಲ್ಲಿಲ್ಲ. ಏತಾ ಪರಂ ತನುಭೃತಾಂ ಭುವಿ ಗೋಪವಧ್ವೋ ಗೋವಿಂದ ಏವಮಖಿಲಾತ್ಮನಿ ರೂಢಭಾವಾಃ ವಾಂಚಂತಿ ಯದ್ಭವಧಿಯೋ ಮುನಯೋ ವಯಂಚ ಕಿಂ ಬ್ರಹ್ಮ ಜನ್ಮಭಿ ಅನಂತ ಕಥಾನಯತ್ರ. ಆದ್ದರಿಂದ ಯಾರು ನಮಗೆ ಆ ಜನ್ಮ ಇಲ್ಲ ಅಂಥ ಯೋಗ ಇಲ್ಲ ಅಂತ ಕೊರಗಬಾರದು. ನಿಜವಾಗಲೂ ಏನು ಮಾಡಬೇಕು, ಈ ಭಕ್ತಿ ಸಂಪಾದನೆ ಉದ್ಧಾರ ಆಗಬೇಕಷ್ಟೇ. ಭವಧಿಯ ಬದುಕು ಇನ್ನೊಂದು ಅರ್ಥ ಬರೀತಾರೆ, ಸಂಸಾರದಿಂದ ಉದ್ವಿಗ್ನ ಮನಸ್ಸಿರೋದು ಒಂದು ಅರ್ಥ. ಮಂಗಲ ಬುದ್ಧಿ, ಭವಶಬ್ದ ಮಂಗಲ ಅಂತಲೂ ಅರ್ಥ ಇದೆ. ಸೊ ಮಂಗಲ ಬುದ್ಧಯ, ಆ ಮುನಿಗಳಾದ ಯಾವ ಭಕ್ತಿ ಲಕ್ಷಣವಾದ ಒಂದು ಸಿದ್ಧಿಯನ್ನು ಅಪೇಕ್ಷೆ ಪಡ್ತಾರೆ, ನೀವು ಅದನ್ನು ವಿಶೇಷವಾಗಿ ದೃಢ ನಿರೂಢೋ ಭಾವೋ ಭಕ್ತಿರ್ ಏ ಸಾಂತಾಹ. ಭಾವಶಬ್ದಕ್ಕಾಚಾರ ಭಕ್ತಿ ಅಂತ ಬೇರೆ ಕಡೆ ಅರ್ಥ ಬರೆದಿದ್ದಾರೆ. ಭಾವೋ ಭಕ್ತಿ ಸಮುದ್ದಿಷ್ಟ ತದ್ವಾನ್ ಭಾವುಕ ಉಚ್ಯತೆ ಅಂತ ಹೇಳಿರೋದ್ರಿಂದ ದೃಢಭಾವಾಹ, ದೃಢಭಕ್ತರಾದ ನಿಮ್ಮ ಜೀವನ ಸಾರ್ಥಕ. ಯತ್ರ ಬ್ರಹ್ಮಜನ್ಮಸು ಅನಂತಸ್ಯ ಹರೇಹ್ ಕಥಾ ನತತೋ ಬ್ರಹ್ಮಜನ್ಮವಿಹಿ ಕಿಂ ಪ್ರಯೋಜನ. ಅಂತ ಬ್ರಾಹ್ಮಣದಿಂದ ಏನು ಉಪಯೋಗ, ಏನು ಉಪಯೋಗ ಇಲ್ಲ. ಇವತ್ತು ನಡೀತಿರೋದು ಹಾಗೆ 190 ಜನಗಳಿಗೆ ಅದು ಇಲ್ಲೇ ಇಲ್ಲ. ಎಷ್ಟೋ ವೈಶ್ಯರು ಬದಲಾದವರೆಲ್ಲ ಬಹಳ ದೊಡ್ಡ ಸಾಧನೆ ಮಾಡಬೇಕು ಅಂತೇಳಿ ವ್ರತ ಉಪಯನ ಮಾಡ್ತಿರ್ತಾರೆ. ಇವರೆಲ್ಲ ಕೂಡ ಎಷ್ಟು ಏನೇನೋ ತಿಂದ್ಕೊಂಡು ಬದುಕ್ತಿರ್ತಾರೆ. ಪ್ರೇಮಾ ಸ್ತ್ರೀಯೋ ವನಚರಾಹ ವ್ಯಭಿಚಾರಶೀಲಾಹ ಕೃಷ್ಣೇ ಕ್ವಚೈಷ ಪರಮಾತ್ಮನಿ ರೂಢಭಾವಃ ತನ್ವೀಶ್ವರೋ ಅನುಭಜತೋ ಅವಿದುಷೋಪಿ ಸಾಕ್ಷಾತ್ ಶ್ರೇಯಸ್ತನೋತಿ ಅಗದ ರಾಜ ಇವ ಉಪಯುಕ್ತಃ. ಕ್ವ ಇಮಾಃ ಸ್ತ್ರಿಯಃ ವನಚರಾಃ ವ್ಯಭಿಚಾರಶೀಲಾಹ ಕೃಷ್ಣೇ ಕ್ವಚ ಏಷ ಪರಮಾತ್ಮನಿ ರೂಢಭಾವಃ ನನು ಈಶ್ವರಃ ಅನುಭಜತಃ ವಿದುಷಃ ಅಪಿ ಸಾಕ್ಷಾತ್ ಶ್ರೇಯಃ ತನೋತಿ ಅಗಧರಾಜಃ ಇವ ಉಪಯುಕ್ತಃ. ಏನು ಹೇಳ್ತಾ ಆಶ್ಚರ್ಯಪಡ್ತಾನೆ ಉದ್ಧವ. ಇಮಾಹ ವನಚರಾಹ ವ್ಯಭಿಚಾರಶೀಲಾಹ ಸ್ತ್ರೀಯಹ ಕ್ವ, ವ್ಯಭಿಚಾರ ಸ್ತ್ರೀಯರಾದಂತಹ ವನದಲ್ಲಿರತಕ್ಕಂಥ ಹೆಂಗಸರಲ್ಲಿ ಕೃಷ್ಣೇ ಕ್ವ ಚೈಷ ಪರಮಾತ್ಮನಿ ರೂಢಭಾವ, ಪರಮಾತ್ಮನಾದ ಕೃಷ್ಣನ ದೃಢಭಕ್ತಿಯಲ್ಲಿ ಏನು ಆಶ್ಚರ್ಯ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇದೆಲ್ಲ ಕೂಡ ಬರಬಾರದ ಜಾಗದಲ್ಲಿ ಬಂದು ಹೋಗಿಬಿಟ್ಟಿದೆ. ಸ್ಲಮ್ ಹುಡುಗ ಫಸ್ಟ್ ರ್ಯಾಂಕು, ಸಿಟಿ ಹುಡುಗ ಫೇಲು, ಎಷ್ಟಾಗುತ್ತ? ಅಲ್ಲಿ ಏನು ಪಾಸ್ ಆಗಿದ್ರೆ ಸಾಕಾಗ್ತೀನಿ. ಯಾಕಾಗಾಯಿತು ಅಂತ ಕೇಳಿದರೆ ಸಾಧನೆಯ ಫಲ. ನೀವೆಲ್ಲಿ ಇಂಥ ಸ್ತ್ರೀಯರುಗಳಾದ ನೀವೆಲ್ಲಿ ವ್ಯಭಿಚಾರಶೀಲ, ಅದು ಜೊತೆ ವನಚರರು ಅಪ್ಸರಿಯರು ಅಂತ, ವ್ಯಭಿಚಾರಶೀಲರು ಒಳಗಿನ ಅರ್ಥ, ಅಪ್ಸರಿಯರು ಅಂತ ಅರ್ಥ. ಇವರಲ್ಲಿ ಕೃಷ್ಣನಲ್ಲಿ ಭಕ್ತಿ ಮಾಡೋದು ಅಂದ್ರೆ ಏನು? ನಾನು ಈಶ್ವರ, ಇದರಿಂದ ಏನು ಗೊತ್ತಾಗುತ್ತೆ ನಮಗೆ ಅಂದರೆ, ನಾನು ಈಶ್ವರ ಅನುಭಜತಃ ವಿದುಷ ಅಪಿ ಸಾಕ್ಷಾ ಶ್ರೇಯ ತನೋತಿ. ಆದ್ದರಿಂದ ಈಶ್ವರ ದೇವರು ಅವಿದುಷ ಅಪಿ, ವಿದ್ವಾಂಸರಾಗದೆ ಹೋದರೂ ಪರವಾಗಿಲ್ಲ, ಅನುಭಜತಃ ವಿಶೇಷವಾಗಿ ದೇವರನ್ನು ಸೇವೆ ಮಾಡ್ತಾ ಇದ್ರೆ ಸಾಕ್ಷಾತ್ ಶ್ರೇಯ ತನೋತಿ, ಬಹಳ ಒಳ್ಳೆಯದನ್ನು ಮಾಡೇ ಬಿಡ್ತಾರೆ. ಜ್ಞಾನ ಇಲ್ಲ, ಅವ್ರು ಭಕ್ತಿಯಿಂದ ಏನು ಮಾಡ್ತಾರೆ, ಅವರು ದೇವರಿಗೆ ಸೇವೆ ಸಲ್ಲಿಸಿಬಿಡ್ತಾರೆ. ದೇವರು ಏನು ಮಾಡ್ತಾನಂತ ಅವರಿಗೆ ಒಳ್ಳೇದು ಮಾಡಿಬಿಡ್ತಾನಂತೆ. ಅದೇನದು, ಜ್ಞಾನನೇ ಇಲ್ಲ ಒಳ್ಳೇದು ಮಾಡ್ತಾನಂತೆ ಕೇಳಿದರೆ, ಅಗಧರಾಜ ಇವ ಉಪಯುಕ್ತ. ಅಗಧ ಅಂದರೆ ಔಷಧಿ, ಅಗಧರಾಜ ಅಂದರೆ ದೊಡ್ಡ ಔಷಧಿ. ಅದು ಕೂಮಾದಲ್ಲಿದ್ದವನು ಔಷಧಿ ಕೊಟ್ಟು ಏನು ಗೊತ್ತು ತಗೊಳ್ಳೋದು ಅವನಿಗೆ, ಔಷಧಿನೂ ಗೊತ್ತಿಲ್ಲ ತಗೊಳ್ಳೋದು ಗೊತ್ತಿಲ್ಲ. ಅವನು ಕೊಟ್ಟ ತಕ್ಷಣ ಏನಾಯ್ತು ಅವನಿಗೆ ವಾಸಿ ಆಗಿಬಿಡುತ್ತೆ. ಅವನಿಗೆ ಏನೇನೋ ತಿಳುವಳಿಕೆ ಇಲ್ಲದೆ ಹೋದರೂ ಕೂಡ ಔಷಧಿ ಕೆಲಸ ಮಾಡ್ತಾ ಇಲ್ಲೋ, ಅದೇ ರೀತಿ ಇದೆ. ಹರಿ ಅನುಗ್ರಹ ಮಾಡೇ ಮಾಡ್ತಾರೆ, ತಿಳುವಳಿಕೆ ಇರಲಿ ಇಲ್ಲದೆ ಇರಲಿ. ದೊಡ್ಡ ಔಷಧಿ ಅಂದರೆ ಯಾವುದಿಲ್ಲಿ? ಭಕ್ತಿ. ಭಕ್ತಿಯನ್ನು ಔಷಧಿ ಎದ್ದು ಬಿಟ್ಟರೆ ದೇವರು ಏನು ಮಾಡ್ತಾನೆ, ಉದ್ಧಾರ ಮಾಡಿಬಿಡ್ತಾರೆ. ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಇದನ್ನಿಟ್ಟುಕೊಂಡೆ, ಕೆಂಡ ಕಾಣದೆ ಮುಟ್ಟೆದರೂ ಸಹಿ, ಕಂಡು ಮುಟ್ಟಲು ದಹಿಸದಿಪ್ಪುದೆ. ಕೆಂಡ ನೋಡಿ ತುಳಿದ್ರೂ ಸುಡುತ್ತೆ, ನೋಡದೆ ತುಳಿದ್ರೂ ಸುಳಿಯುತ್ತೆ. ಜ್ಞಾನ ಇದ್ದು ಮಾಡಿದರೂ ಸರಿ ಭಕ್ತಿ, ಜ್ಞಾನ ಇಲ್ಲದೆ ಮಾಡಿದರೂ ಸರಿ ದೇವರ ಅನುಗ್ರಹ ಮಾಡೇ ಮಾಡ್ತಾನೆ. ಜ್ಞಾನ ಇಲ್ಲದೆ ಭಕ್ತಿ ಬರುತ್ತಾ ಅಂತ ಕೇಳಿದರೆ, ಜ್ಞಾನ ಇಲ್ಲದೆ ಭಕ್ತಿ ಬರೋದಿಲ್ಲ. ಈ ಜನ್ಮದಲ್ಲಿ ಜ್ಞಾನ ಇರೋದಿಲ್ಲ, ಬಂದಿನ ಜನ್ಮ ಜ್ಞಾನದಿಂದ ಭಕ್ತಿ ಅನ್ನೋ ಇಂಗ್ಲಿ ಬಂದುಬಿಟ್ಟಿದೆ ಭಕ್ತಿ ಅಷ್ಟೇ. ಸಂಪಾದನೆ ಆಗಿಲ್ಲ, ಹಿಂದೆ ಕೂಡಿಟ್ಟಿದ್ದು ಬರುತ್ತಲ್ಲ ಆ ಥರ. ಏನು ಸಂಪಾದನೆ ಮಾಡ್ತಾ ಇಲ್ಲ ನೋಡಿ, ಆರಾಮ್ ಕೂತ್ಬಿಡೋದು ಮನೆಯೊಳಗೆ, ಹಿಂದಿಟ್ಟಿದ್ದು ಎಫ್ ಎಲ್ಲ ದುಡ್ಡು ಹಾಕಿ ದೊಡ್ಡತಾ ಇದೆಯೋ ಹಾಗೆ. ಜನ್ಮಾಂತರದ ಸಾಧನೆ ಅವ್ರಿಗೇನಾಗಿದೆ, ಈಗ ಭಕ್ತಿ ಕೊಟ್ಟಿದೆ ನೋಡೋದು ಕಾಂಟ್ರಡಿಕ್ಷನ್. ಇದು ಜ್ಞಾನ ಇಲ್ಲದ ಭಕ್ತಿ ಇಲ್ಲ ಅಂತೀರಿ, ಭಕ್ತಿ ಇಲ್ಲದವರು ಪರವಾಗಿ, ಜ್ಞಾನ ಇಲ್ಲದ್ರೂ ಪರವಾಗಿಲ್ಲ ಭಕ್ತಿ ಮಾಡ್ರಿ ಅಂತೀರಿ. ಹಾಗೆ ಅಂತ ಕೇಳಿದರೆ, ಈಗ ಜ್ಞಾನ ಇಲ್ಲದೆ ಹೋದರೂ ಪರವಾಗಿಲ್ಲ, ಏನಿರಬೇಕು? ಭಕ್ತಿ. ಯಾವಾಗಲೂ ಜ್ಞಾನ ಇದ್ದರೆ ಭಕ್ತಿ ಬಂದೇ ಬರುತ್ತೆ ಒಂದು ದಿವಸ ಅಂತ ಅರ್ಥ. ಆದ್ರೆ ಬರದೇ ಹೋಗ್ಬಿಟ್ರೆ ಜ್ಞಾನ ವೇಸ್ಟ್. ಯಾವ ಜ್ಞಾನ ಭಕ್ತಿಯಾಗಿ ಪರಿವಸಾನವಾಗೋದಿಲ್ಲ, ಆ ಜ್ಞಾನಕ್ಕೇನಿಲ್ಲ, ಯಾವ ಬೆಲೆನೂ ಇಲ್ಲ. ನಿಮ್ಮಲ್ಲಿ ಆಗೋಗ್ಬಿಟ್ಟಿದೆ ಅಂದರೆ ಅಲ್ಲಿ ಮೇಲ್ನೋಟಕ್ಕೆ ಹೇಗಿದ್ದಾರೆಲ್ಲ, ಅವ್ರು ವೇದ ಓದೋರು ಅವರೆಲ್ಲ ಪಾಪ ಹೆಂಗಸರು, ವೇದ ಓದಾಗಿಲ್ಲ, ವ್ಯಭಿಚಾರ ಸೇವೆ ಮೇಲೆ ಮೂಲದ ಸ್ವರೂಪದಲ್ಲಿ ಅಪ್ಸರಿಯರಾದ್ದರಿಂದ ಅವ್ರಿಗೆ ಪತಿ ಅಂತಕ್ಕಂಥ ಭಾವನೆ ಇಲ್ಲ ಅವರಿಗೆ ಯಾರಲ್ಲೂ ಕೂಡ. ಅದೆಲ್ಲ ವ್ಯಭಿಚಾರಶೀಲರ ಅರ್ಥದೊಳಗೆ. ಆದರೆ ಮಾಡಿದ್ದೇನು ಸಾಧನೆ ಮಾಡಿದ್ದೇನು, ದೊಡ್ಡ ಸಾಧನೆ. ಅಂದರೆ ಯಾರಿಂದ ದೊಡ್ಡ ಸಾಧನೆ ಮಾಡ್ತಾರೆ, ಅವ್ರಿಗೆ ಈ ಕಾಲಕ್ಕೆ ಜ್ಞಾನಾದಿಗಳಿಲ್ಲ, ಅವರು ಮೂಲತಃ ಅಪೃಷ್ಟ ಜ್ಞಾನಿಗಳಾಗಿರ್ತಾರೆ, ಯಾವುದೋ ಕಾರಣದಿಂದ ಏನಾಗಿರ್ತಾರೆ ಅವರು, ಅದನ್ನು ಕಳ್ಕೊಂಡಿರ್ತಾರೆ, ಮತ್ತೆ ಬಂದುಬಿಡುತ್ತೆ ಅಂತ ಅರ್ಥ. ಇದು ಅರ್ಥ ಮಾಡ್ಕೊ. 55 ವರ್ಷ ಕೆಲಸ ಸಿಕ್ತು, ಒಂದ ಸಸ್ಪೆಂಡ್ ಆಗಿದ್ದೆ ಕೆಲಸ ಸಿಕ್ತು ಅವನಿಗೆ. 55 ವರ್ಷ ಹೊಸ ಕೆಲಸ ಸಿಗೋದು ಚಾನ್ಸ್ ಇರಲಿಲ್ಲ, ಸರ್ಕಾರಿ ಹೋಗಿ ಹೊಸತು ಸಿಗುತ್ತೆ ಅವನಿಗೆ. ಸಸ್ಪೆಂಡ್ ಆಗಿದ್ದೆ ರಿಇನ್ಸ್ಟೇಟ್ ಮಾಡಿ, ಇವರು ಸಸ್ಪೆಂಡೆಡ್ ಕೇಸ್ ಇದ್ದಾಗೆ. ಯಾವುದೋ ಕಾರಣದಿಂದ ಏನಾಗಿರ್ತಾರೆ ಅಪೃಷ್ಟ ಜ್ಞಾನಿಗಳು, ತಪ್ಪು ಅಪ್ಪ ಅಂದರೆ ಬಂದಿರಬಹುದು, ಯಾವುದೋ ತಪ್ಪು ಮಾಡಿರಬಹುದು, ತಪ್ಪು ಯಾವುದೋ ಕಾರಣಕ್ಕೆ ಅದು ರೆಕ್ಟಿಫೈ ಆಯಿತು, ಏನು ಮಾಡ್ತಾರಾಗ ಪುನಃ ಕೂಡ ಇವರಿಗೆ ಅಪೃಷ್ಟ ಜ್ಞಾನಿಗಳ ಮೊದಲಾಗಿದ್ದವರಿಗೆಲ್ಲ ಕೂಡ ಅಂಥವ್ರಿಗೆ ಮಾತ್ರ ಏನಾಗಿರುತ್ತೆ, ವ್ಯಭಿಚಾರ ಸೇತು ಬದಲಾದ ಆಗಿದ್ರು ಕೂಡ ಅದೇ ಅನುಗ್ರಹ ಮಾಡಿಬಿಡ್ತಾರೆ. ಅದಿಲ್ಲದೆ ಆದರೆ ಮಾತ್ರ ಜ್ಞಾನ ಬರೋ ಚಾನ್ಸೇ ಇರೋದಿಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಈಗ ಜ್ಞಾನ ಬರೋ ಚಾನ್ಸೇ ಇರೋದಿಲ್ಲ ಹೊರತು ಬೇರೆ ಅಲ್ಲ. ನಾಯಂ ಶ್ರೇಯೋ ನನು ಹಿತಾಂತ ರಥೇ ಪ್ರಸಾದ ಸಂಯೋಷಿತಾಂಚ ಲಲಿತಾಂಗ ರುಚಾಂ ಕುತೋ ಅನ್ಯಾಹ ರಾಸೋತ್ಸವೇ ಅಸ್ಯ ಭುಜದಂಡ ಗೃಹೀತ ಕಂಠ ಲಬ್ಧಾಶಿಷಾಂ ಯ ಉದಗಾತ್ ವ್ರಜ ಪಲ್ಲವೀನಾಂ. ನಾ ಅಯಂ ಶ್ರೇಯ ನನು ನಿತಾಂತರತೇ ಪ್ರಸಾದ ಸ್ವರ್ಯೋಷಿತಾಂಚ ಲಲಿತಾಂಗ ರುಚಾಂ ಕುತೋ ಅನ್ಯಾಹ ರಾಸೋತ್ಸವೇ ಅಸ್ಯ ಭುಜದಂಡ ಗೃಹೀತ ಕಂಠ ಲಬ್ಧಾಶಿಷಾಂ ಯೇ ಯಹ ಉದಗಾತ್ ವ್ರಜ ಪಲ್ಲವೀನಾಂ. ನಾಯಂ ಶ್ರೇಯ ನನು ನಿತಾಂತರತೇ ಪ್ರಸಾದ ಹೇಳೋದು ನೋಡಿ, ಅಯಂ ನಿತಾಂತರತೇ ಹೇ ಪ್ರಸಾದ. ಈ ಒಂದು ವಿಶೇಷವಾದಂತಹ ರಾಸಕ್ರೀಡಾದಿಗಳ ಮೂಲಕ ಕೃಷ್ಣವರಿಗೆ ಆನಂದ ಕೊಟ್ಟನಲ್ಲ, ಇಂಥ ಆನಂದನ ಮಹಾಲಕ್ಷ್ಮಿಗೂ ಕೊಟ್ಟಿಲ್ಲ ಅಂದ್ಬಿಡ್ತಾರೆ. ಅಯಂ ಶ್ರೇಯ ನಾನು ನಿತಾಂತರತೇ ಪ್ರಸಾದ, ಒಡಗಿನ ಅರ್ಥ ಅದಕ್ಕೆ ಇದಕ್ಕೆ ಜಾಸ್ತಿ ಕೊಟ್ಟಿದ್ದಾನೆ ಅಂತ ಅರ್ಥ. ಇದಕ್ಕೆ ಜಾಸ್ತಿ ಇಷ್ಟು ಕೊಟ್ಟಿಲ್ಲನೇ ಏನರ್ಥ ಅದಕ್ಕೆ, ಇಷ್ಟು ಕೊಟ್ಟಿರು ಜಾಸ್ತಿ ಕೊಟ್ಟಿದ್ದಾರೆ. ಯಾರ ಅರ್ಥ ನೋಡೋರಿಗೆ ಏನನ್ಸುತ್ತೆ, ಉತ್ತ ಉಲ್ಟಪಟ್ಟ ಅರ್ಥ ಆಗುತ್ತೆ. ಲಕ್ಷ್ಮೀದೇವಿಗಿಂತ ದೊಡ್ಡವರು ಅನಿಸಿಬಿಡುತ್ತೆ. ಹಾಗಲ್ಲ, ಲಕ್ಷ್ಮೀದೇವಿ ದೊಡ್ಡ ಇಷ್ಟು ಲಕ್ಷ್ಮೀದೇವಿ ಕೊಟ್ಟಿಲ್ಲ ಅಂದರೆ ಜಾಸ್ತಿ ಕೊಡ್ತಾರೆ ಅಂತ ಅರ್ಥ. ಯಾರ್ಯಾರಿಗೆ ಯಾರೋ ಕೊಡ್ತಿರ್ತಾರೆ ಭಿಕ್ಷುಕರಿಗೆ, ಮಗ ಬಂದು ಅನ್ನ ಕೇಳ್ತಾನೆ, ಒಳಗೋಗಿ ಕೊಡೋದಲ್ಲಿ ಬೈರು ಕಳಿಸಿಬಿಡ್ತಾರೆ. ಯಾಕಂದ್ರೆ ಇಲ್ಲಿ ಕೊಡೋ ಜಾಗ ಅಲ್ಲ, ಎಲ್ಲಿ ಕೊಡ್ತೀನಿ ಬೇರೆ ನೋಡಿ. ಅವರೇ ತ ಬಿಟ್ಟಕ್ಕ ನೋಡಿದ್ರೆ ನನ್ ಮೇಲೆ, ಅವ್ರಿಗೆ ಮಗನೇ ನನ್ ಮೇಲೆ ಭಾರಿ ಪ್ರೀತಿ ಜಾಸ್ತಿ ಅಂತೇಳಿ. ಅದಲ್ಲ ಇದು, ಬೇರೆ ಕೊಡೋದಲ್ಲಿ ಇದು ಇದಲ್ಲ, ಇಲ್ಲಿ ಕೊಡೋದಲ್ಲ ಅದು. ಆವೇಶ ಇದ್ದವ್ರಿಗೆ ಅಷ್ಟು ಕೊಟ್ಟ ಮೇಲೆ ರಮಾದೇವಿಗೆ ಅಷ್ಟು ಕೊಡ್ಬೇಕು, ಕಾರ್ಯ ಯೋಚನೆ ಮಾಡ್ಬೇಕು. ಅದ್ರ ಹೇಳ್ತಾರೆ, ಉದಗಾದ ಇದು ಈದೃಶ ಪ್ರಸಾದ ಮನ್ಯಾ ವರವರ್ಣಿನ್ಯೋ ಕುತೂಲಭೇರ ನೈವೇತಿ ಯಾವತ್ ಏಕತ್ರಯಕಸ್ಯ ವಾತ್ಸಲ್ಯಂ ವಿಶೇಷ ದರ್ಶಯೇದ್ಧರಿಹಿ ಅವರಸ್ಯಾಪಿ ಮೋಹಾಯ ಕ್ರಮೇಣ ಇವಾಪಿ ವತ್ಸಲಹ. ಅನೇಕ ವಿಷಯಗಳನ್ನು ಹೇಳ್ತಾರೆ. ನಾಯಂ ಶ್ರೀಯ ನನು ಹಿತಾಂತರತೆ ಪ್ರಸಾದ, ಮಹಾಲಕ್ಷ್ಮಿ ಅಂತ ಪ್ರಸಾದ ಮಾಡಿಲ್ಲ ಅಂದಮೇಲೆ ಸ್ವರ್ಯೋಷಿತಾಂಚ ಲಲಿತಾಂಗ ರುಚಾಂ ಕುತೋ ಅನ್ಯಾಹ, ಮತ್ತು ದೇವಸ್ಥಾತ್ರಿಯರಿಗೂ ದೇವರಿಂದ ಅನುಗ್ರಹ ಮಾಡಿಲ್ಲ. ಕುತೋ ಅನ್ಯಾಹ, ಉಳಿದವರು ಇನ್ನೇನು ಮಾಡ್ತಾನೆ? ಮಹಾಲಕ್ಷ್ಮಿಗೆ ಮಾಡಿಲ್ಲ, ದೇವತಾಸ್ತ್ರೀಯರಿಗೆ ಮಾಡಿಲ್ಲ, ಉಳಿದವರು ಎಲ್ಲಿ ಮಾಡ್ತಾನೆ? ಮಹಾಲಕ್ಷ್ಮಿ ಮಾಡಿಲ್ಲ, ಹೆಚ್ಚು ಮಾಡಿದ್ದಾನೆ. ದೇವತಾಸ್ತ್ರೀಯರಿಗೆ ಮಾಡಿಲ್ಲ, ರಮಾವೇಶ ಇಲ್ಲ, ಅದಕ್ಕೆ ಮಾಡಿಲ್ಲ. ಅರ್ಥ ಆಯ್ತಾ? ರಮಾವೇಶ ಇಲ್ಲ, ಮಾಡಿಲ್ಲ. ಉಳಿದವರಿಗೆ ಮಾಡೋದಿಲ್ಲ, ಇಲ್ಲದವ್ರು ಮಾಡೋ ಚಾನ್ಸೇ ಇಲ್ಲ. ಅದು ಇವರಿ ಮಾಡಿದ್ದಾನೆ. ರಾಸೋತ್ಸವೇ ಅಸ್ಯ, ಏನದು ಮಾಡಿದ್ದಾನೆ ಅಂದರೆ ರಾಸೋತ್ಸವದ ಕಾಲಕ್ಕೆ ಅಸ್ಯ ಭುಜದಂಡ ಗೃಹೀತ ಕಂಠ ಲಬ್ಧಾಶಿಷಾಂ, ಕೃಷ್ಣ ತನ್ನ ಭುಜವನ್ನು ಇವರ ಕುತ್ತಿಗೆ ಮೇಲೆ ಹಾಕಿ ವಿಹಾರ ಮಾಡಿದನಲ್ಲ, ಏನು ಭಾಗ್ಯ ಇವರದು. ಯ ಉದಗಾತ್ ಧ್ವಜವಲ್ಲವೀನಾಂ, ಅದನ್ನು ಹೇಳ್ತಾರೆ. ರಾಸೋತ್ಸವೇ ರಾಸಕ್ರೀಡೋತ್ಸವೇ ಅಸ್ಯ ಕೃಷ್ಣಸ್ಯ ಭುಜದಂಡೈ ಗೃಹೀತ ಕಂಠಾಶ್ಚ ಲಬ್ಧಾಃ ಆಶಿಷಶ್ಚ ಸುರತ ಸುಖ ಉದ್ಬೋಧಕ ಶುಭ ವಾಕ್ಯ ಪ್ರಬಂಧಾಶ್ಚ ಯಾಭಿಸ್ತಾಸ್ತಾಂ ರಜವಲ್ಲವೀನಾಂ ರಜಸ್ಯ ಗೋಪೀನಾಂ ಉಪರಿ ಯಹ ಪ್ರಸಾದ ಉದಗಾತ್, ಯಾವ ಪ್ರಸಾದವನ್ನು ಪರಮಾತ್ಮ ಮಾಡಿದನಲ್ಲ ಅದು ನಿತಾಂತರತೆಯ ಶ್ರಿಯ ತಥಾ ಲಲಿತ ಮನೋಜ್ಞ ಅಂಗಸ್ಯ ರಸಾಂ ದಾಸಾಂ ಲಲಿತಾಂಗ ರುಚಾಂ ಸ್ವರ್ಯೋಷಿತಾಂ ಸ್ವರ್ಗಾಂಗನಾಂ ಚನ್ನ. ಇಂಥ ಪ್ರಸಾದವನ್ನು ಅವರಿಗೂ ಮಾಡಿಲ್ಲ, ಇವರಿಗೂ ಮಾಡಿಲ್ಲ. ಈದೃಶ ಪ್ರಸಾದ ಮನ್ಯಾ ವರವರ್ಣಿನ್ಯೋ ಕುತೂಲಭೇರನ್, ಉಳಿದ ಸ್ತ್ರೀಯರಿಗೆಲ್ಲ ಅವಕಾಶ ಇದೆ, ಸಾಧ್ಯನೇ ಇಲ್ಲ. ನೈವೇತಿ ಯಾವತ್, ಇಲ್ಲೆಲ್ಲ ಅನೇಕ ಅರ್ಥಗಳನ್ನು ಹೇಳ್ತಾರೆ. ಇಲ್ಲಿ ಒಂದು ಕಾರಣ, ಏಕತ್ರ ಏಕಸ್ಯ ವಾತ್ಸಲ್ಯಂ ವಿಶೇಷ ದರ್ಶಯೇ ಧರಿಹಿ ಅವರಸ್ಯಾಪಿ ಮೋಹಾಯ ಕ್ರಮೇಣೈವಾಪಿ ವತ್ಸಲಹ. ಒಬ್ಬನಿಗೆ ಇತರರಿಗಿಂತ ಹೆಚ್ಚು ವಾತ್ಸಲ್ಯವನ್ನು ದೇವರು ತೋರಿಸ ಮಾಡ್ತಾನೆ. ಮನೆಯಲ್ಲೇನೆ ಯಾವುದೋ ಮಗುಗೆ ಸ್ವಲ್ಪ ಹುಷಾರಿಲ್ಲ ಅಂತ ತಿಳ್ಕೊಂಬಿಡೋಣ, ಭಾರಿ ವಾತ್ಸಲ್ಯ ಎಲ್ಲ ನೋಡ್ತಾ ಇರ್ತಾರೆ. ಇನ್ನೊಬ್ಬ ದೊಡ್ಡ ಹುಡುಗ ಇರ್ತಾನೆ, ಭಾರಿ ಸಿಟ್ಕೊಂಡ್ಬಿಡುತ್ತೆ, ನಾನು ಯಾರು ಕೇರೆ ಮಾಡೋದಿಲ್ವಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಇದಕ್ಕೆ ಮಾಡೋದಕ್ಕೆ ಏನು ಕಾರಣ ಇದೆ? ಪ್ರಸಂಗ ಹಾಗಿದೆ ಪಾಪ, ಅದಕ್ಕೆ ಮಾಡ್ತಾರೆ. ಉಪಚಾರ ಮಾಡಿದ್ದು ಮಾಡಿದ್ದೇನೆ, ಆದರೆ ಅದಕ್ಕೆ ಬಂದು ಹೊಡೆದು ಬಿಡ್ತಾರೆ ಜೋರಾಗಿ. ಏನೋ ಕೇಳಕ್ಕೆ ಬಂದ್ಬಿಟ್ಟು ಪಟ್ಟ ದೊಡ್ಡ ಕಳಿಸ್ಬಿಡ್ತಾರೆ. ಯಾಕೆ ಅವ್ರು ಗಮನ ಯಾಕೆ ಕೊಟ್ಟಿದ್ದಾರೆ ಈ ಕಡೆ? ಇದರಿಂದ ಏನು ಗೊತ್ತಾಯಿತು, ಅವನ ಅಣ್ಣ ಅಲ್ಲ, ಇವನು ತಮ್ಮ ಹಾಗೇನೇ ಅಲ್ಲ, ಅದಿದ್ದೆ ಶ್ರೇಷ್ಠತ್ವ ಶ್ರೇಷ್ಠತೆ ಎಲ್ಲ ಇದ್ದಿದ್ದೇನೆ. ಯಾರು ಬಿದ್ದವ್ರು ಮೇಲಕ್ಕಿಂತ ಉಪಚಾರ ಮಾಡ್ತಾರೆ ಅಂತ ನನ್ನ ಉಪಚಾರ ಮಾಡಲಿ, ಬಿದ್ದೇ ಇಲ್ಲ ಪಾಪವನ್ನ ಯಾಕೆ ಉಪಚಾರ ಮಾಡಬೇಕು? ಅದೇ ಎಕ್ಸ್ಪೆಕ್ಟ್ ಮಾಡೋದಾಗುತ್ತೆ. ಯಾರಿಗೂ ವೀಲ್ ಚೇರ್ ಇದೆ, ನಮಗೂ ವೀಲ್ ಚೇರ್ ಇಲ್ಲ ಅನ್ಕೊಂಡ್ರಾಗೋ ಹಾಗೆ ಅವ್ರ ಕಾಲು ಬಿಡ್ದಿದೆ ಪಾಪ, ಆ ಯಕ್ಕ ಇಲ್ದೇನೆ. ಆ ರೀತಿ ಮನೆಯಾಗ್ರು ದುಃಖ ಪಟ್ಟುಬಿಡ್ತಾರೆ. ಇದನ್ನು ನೋಡೋದಕ್ಕೆ ದೇವ್ರು ಹೇಗೆ ಮಾಡ್ತಾನಂತೆ, ವಿಶೇಷ ಕಾರಣಕ್ಕೋಸ್ಕರ ಯಾಕಂದ್ರೆ ವಾತ್ಸಲ್ಯ ಪ್ರಹ್ಲಾದರು ವಿಶೇಷ ತೋರಿಸಿರಲ್ಲ ಹಾಗೆ. ಉಳಿದವ ಸ್ತೋತ್ರಕ್ಕಿಂತ ಪ್ರಹ್ಲಾದರ ಸ್ತೋತ್ರಕ್ಕೆ ಯಾತಕ್ಕೆ ಒಪ್ಪಿತ್ತು, ವಿಶೇಷ ಪ್ರಸಂಗ ಅದಷ್ಟೇ. ಇನ್ನೊಂದು ಕಾರಣ ಏನಾ ರೀತಿ ಮಾಡೋದ್ರೊಳಗೆ ಅಂದರೆ, ಅವರಸ್ಯ ಮೋಹಾಯ ಕ್ರಮೇಣ ಇವಾಪಿ ವತ್ಸಲಹ, ಹಸಿರು ಜನ ಮೋಹನವನ್ನು ಮಾಡಿಬಿಡ್ತಾನೆ. ಓಹೋ, ಮಹಾಲಕ್ಷ್ಮೀದ ಗೋಪಿಕಾಸ್ತ್ರೀಯರ ಶ್ರೇಷ್ಠ ಏನೋ, ಅದು ಭ್ರಮೆ ಹುಟ್ಟಿಸಿಬಿಡ್ತಾನೆ. ಇದು ಮೋಹನ ಮಾಡೋದು ಒಂದು ಉದ್ದೇಶ, ಮೋಹನ ಉದ್ದೇಶ ಕ್ಷಣಿಕ ಪ್ರೀತಿ ಒಂದು ಕಾರಣದ ಒಂದು ಉದ್ದೇಶ, ಮತ್ತು ವಿಡಂಬನೆ ಒಂದು ಉದ್ದೇಶ. ಯಥಾ ತಥಾ ಕೃಪಾ ನಿಮಿತ್ತಾಯ ಪ್ರೀತಿ ನೀಚಭಕ್ತೇಷು ಸಾಧಿಕ ಅಂತರ ಇವತ್ತು ಯಾ ಪ್ರೀತಿ ಸಾತು ಉಚ್ಚೇಷು ಯಥಾ ಕ್ರಮಂ. ಎಷ್ಟು ದೃಷ್ಟಾಂತ ಕೊಡ್ತಾರೆ, ಒಳ್ಳೆ ಕನ್ವಿನ್ಸ್ ಮಾಡೋ ದೃಷ್ಟಾಂತ ಕೊಡ್ತಾರೆ. ಕೃಪಾ ನಿಮಿತ್ತ ಯಾ ಪ್ರೀತಿ ನೀಚ ಭಕ್ತೇಷು ಸಾಧಿಕ, ಭಕ್ತರಲ್ಲಿ ಉಚ್ಚ ಭಕ್ತರು ನೀಚ ಭಕ್ತರು ಅಂತ ಎರಡು ಭಾಗ. ನೀಚ ಭಕ್ತರಲ್ಲಿ ಕರುಣೆ ಜಾಸ್ತಿ ತೋರಿಸ್ಬೇಕಂತ. ಯಾಕೆ? ಇವ್ರು ಸಾಮಾನ್ಯವಾಗಿ ಈ ಫೇಲ್ ಸ್ಟೂಡೆಂಟ್ಸ್ ಸ್ಪೆಷಲ್ ಕ್ಲಾಸ್ ತಗೋತಾರೆ, ಸ್ಪೆಷಲ್ ಕೋಚಿಂಗ್ ಕ್ಲಾಸ್ ತೊಗೊಂಡ್ಬಿಟ್ಟು ಮಾಡ್ತಾರೆ. ಉಳಿದವ್ರು ಏನಿಸುತ್ತೆ, ನಮ್ಮಂಥ ಬುದ್ಧಿವಂತರಿಗೆ ಒಂದ್ಸತಿ ಪಾಠ ಮಾಡ್ತಾರೆ, ಇವರು ಎಷ್ಟು ಪಾಠ ಮಾಡ್ತಾರೆ ಅಂತ ಕೇಳಿದ್ರೆ ಏನು ಕಾರಣ ಅದಕ್ಕೆ? ಕೃಪಾ, ಪಾಪ ಕಡಿಮೆಯವರು ಅಂತೇಳಿ ಕೃಪೆ ತೋರಿಸೋದೇ ಹೊರತು ಅದು ಅವಮಾನ ಅಲ್ಲ. ಇವರೆಲ್ಲ ಮಹಾಲಕ್ಷ್ಮಿ ಎಲ್ಲ ಭಾರಿ ಉಚ್ಚ ಭಕ್ತರು, ಅವರು ಅತ್ಯುಚ್ಚ ಭಕ್ತರಾದ್ರಿಂದ ಅವರಿಗೆ ತೋರಿಸೋ ಪ್ರೀತಿ ರೀತಿ ಬೇರೆ, ಇವರಿಗೆ ತೋರಿಸೋ ಪ್ರೀತಿ ರೀತಿ ಬೇರೆ. ಆದ್ದರಿಂದ ಇನ್ನೊಂದು ರೀತಿ ಅರ್ಥ, ಕೃಪಾ ನಿಮಿತ್ತ ಯಾ ಪ್ರೀತಿ. ಅದಕ್ಕೆ ಹೇಳಲಿಲ್ಲ ರೋಗಾದಿಗಳು ಬಂದಾಗ ತೋರಿಸ್ತಕ್ಕಂಥ ಪ್ರೀತಿ ಅಂಥದ್ದು ಕೃಪಾ ನಿಮಿತ್ತವಾದ ಪ್ರೀತಿ. ಅದು ನೀಚ ಭಕ್ತೇಶು ಸಹ ಅಧಿಕ, ನೀಚ ಭಕ್ತರಲ್ಲಿ ದೇವರು ಹೆಚ್ಚು ತೋರಿಸ್ತಾರಂತೆ. ಅಂತರ ಇವತ್ತು ತಾಯಿ ಕೂಸಿನ ಎತ್ಕೊಂಡು ಹೋಗ್ತಾಳೆ, ದೊಡ್ಡ ಮಗನ ಎತ್ಕೊಂಡು ಹೋಗಲು ಸಾಧ್ಯ ಆಗುತ್ತೆ ಆ ರೀತಿ. ಯಾಕೆ? ಇವ್ರು ನಡೆಯಲಿಕ್ಕೆ ಬರೋದಿಲ್ಲ, ಕೂಸಿನ ಯಾಕೆ ಎತ್ಕೋತಾಳೆ, ನಡೆಯಕ್ಕೆ ಬರೋದಿಲ್ಲ ಅಂತ ಎತ್ಕೊಂಡು ಹೋಗ್ತಾಳೆ. ಆದ್ರಿಂದ ಕೃಪಾ ನಿಮಿತ್ತ ಪ್ರೀತಿ. ಅದು ಈ ದೊಡ್ಡವ್ರ ಬಗ್ಗೆ ಕಾರಣ ಇಲ್ಲ, ಯಾತಕ್ಕೆ ಆ ಅಸಾಮರ್ಥ್ಯ ಅವರಲ್ಲಿಲ್ಲ. ಆ ದೃಷ್ಟಿಯಿಂದ ಕೂಡ ಚಿಕ್ಕವ್ರ ಮೇಲೆ ಮಾಡ್ತಕ್ಕಂಥ ಅನುಗ್ರಹ ದೇವ್ರು ದೊಡ್ಡವ್ರ ಮೇಲೆ ಮಾಡೋದಿಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ, ಇವರು ತುಂಬಾ ಕಡಿಮೆಯವರಾದ್ರಿಂದ ಒಂದು ರೀತಿ ಸ್ಪೀತಿಯನ್ನು ತೋರಿಸ್ತಾನೆ, ದೊಡ್ಡವ್ರನ್ನ ಮಾಡೋ ಕಾರಣನೇ ಇಲ್ಲ, ಬರೋದಿಲ್ಲ ಅಂತ ಹೊಸ ರೀತಿ ಅರ್ಥ ಹೇಳಿದೆ. ಆಂತರ ಇವತ್ತು ಯಾವ ಪ್ರೀತಿ ಸಾತು ಉಚ್ಚೇಶು ಯಥಾಕ್ರಮ. ಇದು ಬಾಹ್ಯ ಪ್ರೀತಿ, ಆಂತರ ಪ್ರೀತಿ ಯಾರ ಮೇಲೆ ಜಾಸ್ತಿ ಇದೆ? ಉತ್ತಮ ಭಕ್ತರ ಮೇಲೆ ಜಾಸ್ತಿ ಇದೆ ಆಂತರಿಕ ಪ್ರೀತಿ. ಯಥಾ ಕಶ್ಚಿತ್ ಸ್ವಾತ್ಮಾನಂ ಪ್ರಿಯಾಂ ಪುತ್ರ ಮಥಾಪಿ ವಾ ಅತಿಹಾಯ ಕೃಪಾಯುಕ್ತೋ ಭಿಕ್ಷವೇ ನಂ ದದಾತ್ಯಪಿ. ಅದೇ ದೃಷ್ಟಾಂತ ಕೊಡ್ತಾರೆ, ಭಾಗವತಾತ್ಪರ್ಯ ದೃಷ್ಟಾಂತ ಇದೆ. ಯಥಾ ಕಶ್ಚಿತ್ ಸ್ವಮಾತ್ಮಾನಂ ಪ್ರಿಯಾಂ ಪುತ್ರ ಮಥಾಪಿ ಅತಿಹಾಯ, ಇದೇನು ಊಟಕ್ಕೆ ಅಂತ ಕೊಡ್ತಾ ಇದ್ದ, ಅಟ್ಟದ ಭಿಕ್ಷಕ ಬಂದ್ಬಿಟ್ಟ, ಅಮ್ಮ ತಾಯಿ ಭಾರಿ ದುಃಖದಿಂದ ಕುಕ್ಕೊಂಡ. ಏನ್ ಮಾಡಿಬಿಟ್ಟವನು, ತಾನು ಊಟ ಬಿಟ್ಟ, ಹೆಂಡತಿಗೂ ಕೊಡ್ಲಿಲ್ಲ, ಮಗನಿಗೂ ಕೊಡ್ಲಿಲ್ಲ. ಅತಿಹಾಯ ಕೃಪಾಯುಕ್ತ ಭಿಕ್ಷವೇ ಅನ್ನಂ ದದಾತ್ಯಪಿ, ಭಿಕ್ಷಕರೇ ಅನ್ನ ಹಾಕಿಬಿಟ್ಟ. ನೋಡೋದಕ್ಕೆ ಏನಿಸುತ್ತೆ, ತನಗಿಂತ ಜಾಸ್ತಿ ಅವನ ಮೇಲೆ, ಹೆಂಡತಿಗಿಂತ ಜಾಸ್ತಿ, ಮಕ್ಕಳಿಗಿಂತ ಜಾಸ್ತಿ ಅನಿಸುತ್ತೆ. ಅಲ್ಲ, ಪಾಪ ಎಷ್ಟು ಕಷ್ಟಪಟ್ಟು ಒದ್ದಾಡ್ತಿದ್ದಾರೆ, ಎಷ್ಟು ದಿವಸ ಆಯ್ತು ಊಟ ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ. ಎಂಥ ಪ್ರೀತಿ ಇದು, ಅವನಿಗೆ ಹಸಿವಾಗಿದೆ, ಬೇರೆ ಗತಿ ಇಲ್ಲ ಅನ್ನೋ ಪ್ರೀತಿನೇ ಹೊರತು ಬೇರೆ ಪ್ರೀತಿ. ಆಸ್ತಿ ಕೊಡ್ಬೇಕಾದ್ರೆ ಅವನಿಗೆ ಬರ್ಕೊಡೋದಿಲ್ಲ, ಮತ್ತೆ ಯಾರಿಗೆ ಕೊಡ್ತಾನೆ, ತನ್ನ ಮನೆಯವ್ರಿಗೂ ಬೇರೆಯವ್ರಿಗೆ ಕೊಡೋದಿಲ್ಲ. ಅದು ದೊಡ್ಡದದು, ಚಿಕ್ಕ ಭಿಕ್ಷೆ ಅಷ್ಟೇ ಇದು. ಒಂದು ಅದಕ್ಕೆ ಎಷ್ಟೋ ಸರ್ತಿ ಏನ್ ಮಾಡ್ತಾರೆ, ಮಂತ್ರಾಲಯಕ್ಕೆ ಹೋದ ಕಾಲಕ್ಕೆ ಹಿಂದೆ ಹೇಳಿದ ಎಷ್ಟೋ ಕತೆ ಹೇಳ್ತಿರ್ತಾರೆ. ಯಾರು ಪರಿಮಳಾದಿ ಪಾಪ ಪಾಠ ಹೇಳ್ಕೊಂಡು ಪಾರಾಯಣ ಮಾಡಿಕೊಂಡು ಆಚಾರಿದ್ರಂತ, ವರ್ಷಗಟ್ಟಲೆ ಆದರೂ ಅವ್ರಿಗೆ ಒಂದು ಕನಸು ಕೂಡ ಬಿದ್ದಿಲ್ಲ. ಪಾಪ ಉಳಿದವರಿಗೆಲ್ಲ 3 ದಿವಸಕ್ಕೆ ಕನಸು, ಬರೋದು ಹೋಗ್ತಿರೋದೇ ಕೆಲಸ. 3 ದಿವಸ ಆಯ್ತು, 7 ದಿವಸ ಆಯ್ತು, ಒಬ್ರು ಅವತ್ತೇ ಆಯ್ತು ಹೋಯ್ತು. ಭಾರಿ ದುಃಖ ಆಯ್ತಂತ ಅವರಿಗೆ, ಆಚಾರ್ಯರಿಗೆ ಎಂತೆಂಥರಲ್ಲ ಸ್ವಪ್ನ ಆಯ್ತು ಅಂತ ಹೋದ್ರು, ಫಲ ಆಯ್ತು ಅಂತ ಹೋದ್ರು, ನನಗೊಂಥರ ಕನಸಲ್ಲೂ ಕೂಡ ಕಂಡಿಲ್ಲ, ರಾಯರು ಏನೇನೂ ಕೊಟ್ಟಿಲ್ಲ, ಅದು ಭಾರಿ ದುಃಖಪಟ್ಟ ರಾಯರು ಹೇಳಿದ್ರಂತ. ಅವರೆಲ್ಲ ಸಾಮಾನ್ಯರು ಸುಮ್ಮನೆ ಗೋಳಾಡಿಸ್ತಾರೆ, ನಾನು ಅದಕ್ಕೆ ಕಳಿಸಿಬಿಟ್ಟೆ ಅಂತ ಹೇಳಿದ್ರು. ಕೊಟ್ಟು ಕಳಿಸಿಬಿಡ್ತೀರ ಅವ್ರನ್ನ, ನೀನು ಭಾರಿ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದು, ಇಲ್ಲೇ ಇರೋ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅರ್ಥ ಆಯ್ತಾ? ಆ ರೀತಿ ಅದು ಭಿಕ್ಷಕ ಮಾತಾಡ್ತಿರ್ತಾರೆ, ಭಿಕ್ಷಕ ಕೂದ ಏನ್ ಮಾಡ್ತಾರೆ, ಮೊದ್ರತಾನೆ ಹಾಕಿ ಕಳಿಸ್ಬಿಡಿ ಅಂತ ಹೇಳಿ, ಇಲ್ಲಿ ಮಾತಾಡಕ್ಕೆ ಬಿಡೋದಿಲ್ಲ ಅವನು, ಆ ಮೊದ್ರತಾನೆ ಇರ್ತಾನೆ, ಅವ್ನು ಹಾಕಿ ಕಳಿಸ್ಬಿಟ್ರೆ ನಿಶ್ಚಿತ ಆಗಿಬಿಡುತ್ತೆ. ಅದಕ್ಕೆ ಅನ್ವಾಂಟೆಡ್ ಗೆಸ್ಟ್ ಏನ್ ಮಾಡ್ತಾರೆ, ಬೇಗ ಫಲ ಕೊಟ್ಟು ಕಳಿಸ್ಬಿಡ್ತಾರೆ. ಏನ್ ಬೇಕು ಹೇಳಿ, ಅಂತ ಹೇಳಿ ಮಾತಾಡೋದು ಕೂದ ಕೂಡ ಕೊಟ್ಟು ಏನ್ ಅರ್ಜೆಂಟ್ ಕಳಿಸಿಬಿಡ್ತಾರೆ. ಅದಕ್ಕೆ ಯಾವಾಗಲೂ ಕೂಡ ಬೇಗ ಫಲ ಕೊಟ್ರೆ ಏನಂತ ಅರ್ಥ, ಅದೊಂದು ಹೇಳ್ತಾರೆ. ಬೇಗ ಫಲ ಕೊಟ್ಟರೆ ಸ್ವಲ್ಪ ಫಲ ಅಂತೆ, ನಿಧಾನ ಫಲ ಕೊಟ್ಟರೆ ಜಾಸ್ತಿ ಫಲ ಅಂತ. ಅರ್ಥ ಆಯ್ತಾ? ಬೇಗ ಫಲ ಕೊಟ್ಟರೆ ಸ್ವಲ್ಪ ಫಲ, ನಿಧಾನ ಕೊಟ್ಟರೆ ಜಾಸ್ತಿ ಫಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ನಿಧಾನ ಕೊಟ್ಟರು ಪರವಾಗಿಲ್ಲ, ಕಾಯ್ಬೇಕಂತ. ರುದ್ರಾದಿ ದೇವತೆಗಳು ಏನ್ ಮಾಡಿಬಿಡ್ತಾರೆ, ಬೇಗ ಫಲ ಕೊಡ್ತಾರೆ, ಬೇಗ ಫಲ ಕೊಡ್ತಾರೆ. ಆದ್ರಿಂದಾಗೇನೆ ಭಸ್ಮಾಸುರಾದಿ 7 ದಿವಸಕ್ಕೆ ತಿದ್ದಿದ್ದು ಹೊರಟುಬಿಟ್ರು. ಧ್ರುವ 6 ತಿಂಗಳು ದೊಡ್ಡ ತಪಸ್ಸು ಮಾಡಿ ಒಳ್ಳೆ ಗಟ್ಟಿ ಫಲ ತಗೊಂಡ್ಬಿಟ್ಟು, ಬೇಗ ಅವಸರ ಪಟ್ಟು ಪಡೆ ಏನಾಗುತ್ತೆ, ಅಲ್ಲಿಗೆ ಬೆಂದಿರಿದ್ರೆ ಸರಿ ಹಸಿ ಬಿಸಿ ಊಟ, 6:30 ಮಾಡ್ಕೊಂಡೋದ್ರೆ ಏನೋ ಆಗಿರುತ್ತೆ, ಸರಿ 12 ಗಂಟೆಗೆ ಫುಲ್ ಫ್ಲೆಡ್ಜ್ ಊಟ ಮಾಡ್ತಾರೆ. ಹೌದಲ್ಲ, ಬೇಗ ಬೇಗ ಗಜ್ಜಿ ಊಟ ಅಂತೆಲ್ಲ ಮಾಡ್ತಾರೆ, ಫುಲ್ ಇರೋದಿಲ್ಲ ಅದಕ್ಕೆಲ್ಲ, ಸ್ವಲ್ಪ ಅಷ್ಟೇ. ಕೃಪ ನೀವು ಚಿಕ್ಕವರಿ ಪಾಸ್ಟ್ ಸಜ್ಜು ತಡ್ಕೊಳ್ಳೋಕ್ಕಾಗಲ್ಲ ಅಂತ ಏನ್ ಮಾಡ್ಬಿಡ್ತಾರೆ, ಬೇಗ ಹಾಕ್ತಾರೆ. ಅರಿ ಅತಿಹಾಯ ಕೃಪಾಯುಕ್ತೋ ಭಿಕ್ಷವೇ ಅನ್ನೋ ಅದಕ್ಕೆ ನಚಿಕೇತ ಏನ್ ಮಾಡ್ತಾನೆ, ಅದಕ್ಕೇನೆ ಕಾಯ್ತಾನೆ. ಯಾವಾಗ ಭಾರಿ ಉಪಚಾರ ಮಾಡಿ ತಗೊಳ್ಳೋದಿಲ್ಲ, ಕಾಯ್ತೀನಿ ಅಂತ ಹೇಳ್ತಾರೆ. 3 ದಿವಸ ಕಾಯ್ತಾರೆ, ಯಮದೇವರು ಬರ್ತಾರೆ, ಆಗ ನೋಡ್ತಾರೆ 3 ದಿವಸ ಕಾಯಿಸ್ಬಿಟ್ಟೆ, 3 ವಾರ ಕೊಡ್ತೇನೆ ಅಂತ ಹೇಳ್ತಾರೆ. ಬಂದಷ್ಟು ಊಟ ಮಾಡ್ಕೊಂಡ್ಬಿಟ್ಟು ಏನು ನಚಿಕೆ ಏನು ಸಿಗ್ತಾನೆ ಇರಲಿಲ್ಲ, ಕಾದಿದ್ದಕ್ಕೆ ಏನು ಬಂತದೋ ಅಷ್ಟು ಮಹತ್ವ ಬಂತು. ಅದಕ್ಕೇನು ಯಾವಾಗಲೂ ಕಾದು ತಗೊಳ್ಳೋ ಫಲಕ್ಕೆ ಜಾಸ್ತಿ ಬೆಲೆ ಇರುತ್ತದೆ ಅಂತ ಅರ್ಥ. ಇದೆಲ್ಲ ಎಷ್ಟು ಆಚಾರ್ಯ ಹೆಚ್ಚು ಬರೆಯೋದಿಲ್ಲ, ಸುಮ್ಮನೆ ಕೊಟೇಶನ್ ಕೊಟ್ಬಿಡ್ತಾರೆ ಅಷ್ಟೇ. ಜನ ಏನು ತಿಳ್ಕೊಂಡ್ಬಿಡ್ತಾರೆ ಅದನ್ನ, ಆಚಾರ್ಯ ಏನು ಭಾರಿ ಕಡಿಮೆ ಬರೆದಾರೆ ಅಂತೇಳಿ ಓದ್ತಾ ಹೋದ್ರೆ ಎಷ್ಟು ಅರ್ಥ ಇರ್ತದ್ರೊಳಗೆ. ಬಾಲಸಂಗಮ ವಿಬೋಧ ಯದೃಶಂ ದುರ್ನಿರೂಪ ವಚನಂಚ ಪಂಡಿತೈ ಯಥಾ ಕಶ್ಚಿತ್ ಸ್ವಮಾತ್ಮಾನಂ ಪ್ರಿಯಾಂ ಪುತ್ರ ಮಥಾಪಿ ವಾ ಅತಿಹಾಯ ಕೃಪಾಯುಕ್ತೋ ಭಿಕ್ಷವೇ ಅನ್ನಂ ದದಾತ್ಯಪಿ ಕದಾಚಿದೇವ. ಮತ್ತೆ ದಿವಸದ ವ್ಯಾಪಾರ ಅಲ್ಲ ಅದು, ಒಮ್ಮೊಮ್ಮೆ ಅಷ್ಟೇನೆ. ದಿವಸ ಬಂದ ಅವನು ಅಲ್ಲೇ ಒಳಗೆ ಬಿಡಬಾರ್ದು, ಕಳಿಸಿಬಿಡು ಅಂತ ಹೇಳ್ತಾರೆ. ದಿವಸ ಬರ್ಲಿಕ್ಕೆ ಶುರು ಮಾಡ್ದ ಅವತ್ತೇ ಸರಿಯಾಗಿ ಏನ್ ಮಾಡ್ತಾರ ಅವನು, ಅವ ನಾಟಕ ಮಾಡ್ತಾನೆ ಅವನು. ಅವತ್ತೇನ್ ಮಾಡಿದ್ದ, ಏನೋ ಪಾಪ ರೀ ನೆಸಿಟಿ ಇತ್ತು ಅಂತ ಬಂದಿದ್ದ. ಇವತ್ತು ನೋಡಿದ್ರೆ ಬೇರೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟ ಅಂತೇಳಿ, ಇನ್ಮೇಲೆ ಬಂದ್ರೆ ಕೊನೆ ಸರ್ತಿ ಇನ್ನೂ ಬಂದ್ರೆ ಓಡಿಸ್ಬಿಡ್ತೀವಿ ಅಂತ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ನಿತ್ಯ ಮಾಡೋದಿಲ್ಲ ಅಂತ ಹೇಳ್ತಾರೆ. ಕೃಪಾಯೋ ಕದಾಚಿದೇವ ಒಮ್ಮೊಮ್ಮೆ ಮಾಡ್ತಾನಷ್ಟೇ, ನ ಪುನಃ ಸ್ವಾತ್ಮಾದೇ ಸಾರ್ವಕಾಲಿಕ. ಆದ್ರೆ ಮಕ್ಕಳ ಮೇಲೆ ಮಾಡ್ತಕ್ಕಂಥ ಪ್ರೀತಿ ಹೇಗಿರುತ್ತದೋ ಕೊನೆವರೆಗೂ ಇರು. ಇವ್ರ ಮೇಲೆ ಮಾಡಿದ್ದು ಆ ವಿಶೇಷಕ್ಕೋಸ್ಕರ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಯೋಗಕ್ಷೇಮ ಮಹತ್ವಂಚ ನಿತ್ಯಂ ಸ್ವಾತ್ಮಾದಿ ಸುಸ್ಫುಟಂ. ಇನ್ನು ತನ್ನ ಮೇಲೆ, ತನ್ನ ಅತ್ಯಂತ ಹತ್ತಿರದವರ ಮೇಲೆ ನಿತ್ಯ ಯೋಗಕ್ಷೇಮ. ಇದು ಔಪಾಧಿಕವಾದ ಯೋಗಕ್ಷೇಮ. ಇದು ಏಮೇವ ಪರೇಶಸ್ಯ ಭಕ್ತೇಶು ಶ್ರೀಯಜಾದಿಷು. ಆಚಾರ್ಯ ದೃಷ್ಟಾಂತ ಕೂಡ ಅಭ್ಯಾಸ ಹಾಕಿದ್ದು ಆಚಾರ್ಯರೇ. ಒಂದು ಸಣ್ಣ ದೃಷ್ಟಾಂತ ಕೊಟ್ಟು ಎಲ್ಲ ವಿಷಯ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಏವಮೇವ ಪರೇಶಸ್ಯ ಭಕ್ತೇಶು ಶ್ರೀ ಅಜಾದಿಷು. ಈ ರೀತಿಯ ಪರಮಾತ್ಮ ಮಹಾಲಕ್ಷ್ಮಿ ಮೊದಲಾದ ಇತರ ಭಕ್ತರೇ ಮಾಡ್ತಕ್ಕಂಥ ಪ್ರೀತಿಯೆಲ್ಲ ಈ ರೀತಿ ಇರುತ್ತಾದ್ರಿಂದಾಗಿನೇ ಪ್ರಿಯ ವಿವೇಕ ವಚನ. ಪ್ರಿಯ ವಿವೇಕ ಅಂತ ಗ್ರಹ ಹೆಸರಿದೆ. ಪ್ರಿಯ ವಿವೇಕ, ಪ್ರಿಯರಲ್ಲಿ ವಿಶೇಷ ತಾರತಮ್ಯ ತೋರಿಸ್ತಕ್ಕಂಥ ಒಂದು ವಿಷಯ ಹೇಳ್ತಕ್ಕಂಥ ಗ್ರಂಥ. ಅದನ್ನು ಕೋಟ್ ಮಾಡಿ ಆಚಾರ ಹೇಳ್ತಾರೆ. ಇಲ್ಲಿ ಗೋಪಿಕಾ ಸ್ತ್ರೀಯರ ಬಗ್ಗೆ ಮಾಡಿದಂಥ ಮಾತುಗಳೆಲ್ಲ ಈ ಅರ್ಥದಲ್ಲಿ. ಸಾಮಾನ್ಯ ಕವಿಗಳ ಅರ್ಥ ಏನು ಬರೀಬಹುದಾಗಿತ್ತು, ಇದು ಪೊಯೆಟ್ರಿ ಅಂದ್ರೆ ಮುಗಿದೋಗ್ತಿತ್ತು ಸರ್, ಕಾವ್ಯ ಅಂದ್ರೆ ಆಗ್ತಿತ್ತು. ಯಾರು ಆಚಿದ ಶಾಸ್ತ್ರ ಇದು, ಕಾವ್ಯ ಅಲ್ಲ ಭಾಗವತ. ಅದಕ್ಕೇನು ಮಾಡಬೇಕು, ಶಾಸ್ತ್ರೀಯ ಅರ್ಥವನ್ನು ಹೇಳಬೇಕು. ಕಾವ್ಯಕ್ಕೆ ಹೇಳೋ ಅರ್ಥನೇ ಬೇರೆ, ಶಾಸ್ತ್ರಕ್ಕೆ ಹೇಳೋ ಅರ್ಥನೇ ಬೇರೆ. ಕಾಳಿದಾಸ ಏನೋ ವರ್ಣನೆ ಮಾಡಿಬಿಡ್ತಾರೆ, ಈಗ ಆ ವಿಶೇಷ ಅರ್ಥ ಹುಡುಕೋಕೆ ಕೊಡೋದಿಲ್ಲ, ಕಾವ್ಯ ಜಸ್ಟ್ ಎಂಜಾಯ್ ಬಿಟ್ಬಿಡಿ ಅಂತ ಅಷ್ಟೇ ಅರ್ಥ. ಇದಕ್ಕೆಲ್ಲ ಹಾಗೆಲ್ಲ ಮಾಡಕ್ಕೆ ಬರೋದಿಲ್ಲ. ಇದು ಹೇಗಿರ್ಬೇಕು, ಇದಕ್ಕೆ ಭಾರಿ ವಿಷಯ. ಏನೋ ಒಂದು ಊಟ ಮಾಡಿದ್ರೆ ಒಂದು ತುತ್ತು ಹೆಚ್ಚು ತಿನ್ನೋದು ತಿಂದುಬಿಟ್ಟ, ಔಷಧಿ ತೊಗೋಬೇಕಾದ್ರೆ ತೊಗೊಂಬಿಟ್ರೆ ಏನು ಮಾಡ್ಬೇಕು? ಈಗ ಒಂದು 4 ಒಟ್ಟಿಗೆ ಹಾಕೋಬಿಟ್ಟ, ಬೆಳಿಗ್ಗೆ 3 ಹೇಳಿದ್ರಲ್ಲ, ಒಟ್ಟಿಗೆ ಹಾಕೊಂಬಿಟ್ಟರೆ ದೊಡ್ಡ ಕೆಟ್ಟ ಕಟ್ಟಿಕೊಟ್ಬಿಡೋದು. ಕರೆಕ್ಟಾಗಿ ಉಪಯೋಗಿಸ್ಬೇಕು. ಔಷಧಿ ಉಪಯೋಗಿಸೋ ರೀತಿ ಬೇರೆ, ಬೇರೆ ಪದಾರ್ಥ ಉಪಯೋಗಿಸೋ ರೀತಿ ಬೇರೆ. ಇದನ್ನೆಲ್ಲ ಆಚಾರ್ಯ ಗೊತ್ತು ಅಂತ ಹೇಳುತ್ತಾ, ವೇದವ್ಯಾಸರ ಮಾತ್ರ ಲೈಟಾ ತಗೊಳ್ಳೋದಕ್ಕೆ ಹೋಗಬೇಡಿ. ಪ್ರತಿಯೊಂದಕ್ಕೂ ಒಂದೇನಿರುತ್ತೆ, ಒಂದು ಉದ್ದೇಶ ಇರುತ್ತೆ, ಶಾಸ್ತ್ರೀಯ ಹಿನ್ನೆಲೆ ಇರುತ್ತೆ, ಅದು ನೋಡಿ ಅರ್ಥ ಮಾಡ್ಕೋಬೇಕೆ ಹೊರತು ಸೌದಾಸೀನದಿಂದ ದೇನ ಅರ್ಥ ಮಾಡ್ಕೋಬಾರದು ಅಂತ ಹೇಳುತ್ತಾರೆ. ನಾಯಂ ಶ್ರೇಯೋ ನನು ಮುಖ್ಯತೋ ಗೋಪಾಂಗನಾಸು, ಮತ್ತೆ ಕೊನೆಗೆ ಮುಖ್ಯಾರ್ಥ ಹೇಳಿಬಿಡ್ತಾರೆ. ಇಷ್ಟಾದರೂ ಕೂಡ ಗೋಪಿಕಾಸ್ತ್ರೀಯರು ಮಾಡಿದ ಭಕ್ತಿ ಕಾರಣ ಏನಿದೆ ಅಂದರೆ, ಗೋಪಾಂಗನಾಸು ಸನ್ನಿಹಿತಯ ರಮಯೈವ ಸಾಕಂ ಭಗವತೋ ರಾಸೋತ್ಸವಸ್ಯ ಸಂಪ್ರವೃತ್ತತ್ವಾತ್. ನಿಜವಾಗ್ಲೂ ಪರಮಾತ್ಮ ವಿಹಾರ ಮಾಡಿದ್ದು ಅವ್ರ ಜೊತೆಗಲ್ಲ, ಒಳಗಿದ್ದ ರಮಾದೇವಿ ಜೊತೆಗೆ. ಆದ್ದರಿಂದಾಗಿನೇ ರಮಾದೇವಿಗಿಂತ ಅವಕಾಶ ಇಲ್ಲ ಎಂಬ ಮಾತಿಗೆ ಅರ್ಥನೇ ಇಲ್ಲ ಅಂತ ಹೇಳಿ ಸರಿಯಾದ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ. ನಾಯಂ ಶ್ರೇಯೋ ನನು ನಿತಾಂತ ರತೆ ಪ್ರಸಾದ ಸ್ವರ್ಯೋ ಶೀತಾಂಚಲಿತಾಂಗ ರುಚಾಂ ಕುತೋ ಅನ್ಯಾಹ ರಾಸೋತ್ಸವೇಶ್ಯ ಭುಜದಂಡ ಗೃಹೀತ ಕಂಠ ಲಬ್ಧಾಶಿಷಾಂ ಯಹ ಉದಗಾತ್ ವ್ರಜ ಪಲ್ಲವೀನಾಂ. ಆಸಾಮಹೋ ಚರಡ ರೇಣು ಜುಷಾಮಹಂ ಸ್ಯಾಂ ವೃಂದಾವನೇ ಕಿಮಪಿ ಗುಲ್ಮಲತೌಷಧೀನಾಂ ಯಾ ದುಸ್ತ್ಯಜಂ ಸ್ವಜನ ಮಾರ್ಯ ಪಥಂಚ ಹಿತ್ವಾ ಭೇಜುರ್ಮುಕುಂದ ಪದವೀಂ ಶ್ರುತಿಫಿರ್ಮಿ ಮೃಗ್ಯಾಂ. ಎಲ್ಲಿಗೂ ಎಲ್ಲಿವರೆಗೆ ಹೋಗ್ತಾನೆ ಉದ್ಧವ ಅಂತ ಕೇಳಿದರೆ, ಆಸಾಮಹೋ ಚರಣೇರ್ ಚರಣರೇ ಜುಷಾಮಹಂ ಸ್ಯಾಂ ವೃಂದಾವನೇ ಕಿಮಪಿ ಗುಲ್ಮಲತ ಔಷಧೀನಾಂ ಯಾ ದುಸ್ತ್ಯಜಂ ಸ್ವಜನ ಮಾರ್ಯ ಪಥಂಚ ಹಿತ್ವಾ ಭೇಜುರ್ಮುಕುಂದ ಪದವೀಂ ಶ್ರುತಿಭಿರ್ವಿಮುರ್ಗ್ಯಾಂ. ಆಸಾಂ ಗೋಪೀನಾಂ ಚರಣೇನಿಷಾಂ ಪಾದಪಾಂಸೂನ್ ಸೇವಮಾನಾನಾಂ ವೃಂದಾವನೇ ಪ್ರರೂಢಾನಾಂ ಗುಲ್ಮಲತ ಔಷಧೀನಾಂ ಮಧ್ಯೆ ಕಿಮಪಿ ಸ್ಯಾತ್ ಉದ್ಭವೇಯಂ. ಉದ್ಧವ ಪ್ರಾರ್ಥನೆ ಮಾಡ್ಕೋತೇನೆ, ನಾನಿವತ್ತು ಈ ಹುಟ್ಟೋದಾದರೆ ಈ ಗೋಕುಲದಲ್ಲಿ ಹುಟ್ಟಬೇಕು. ಈ ಗೋಪಿಕಾಸ್ತ್ರೀಯರ ಪಾದಧೂಳಿಯಿಂದ ಪವಿತ್ರವಾಗತಕ್ಕಂಥ ಗುಲ್ಮ ಲತ ಔಷಧಿಗಳಿವೆಯಲ್ಲ ಅಂಥ ಗಂಧ ನನಗೆ ಬಂದರೆ ಸಾಕು ಅಂತ ಹೇಳಿದೆ. ಗೋಪಿಕಾಸ್ತ್ರೀಯ ನಮಸ್ಕಾರ ಮಾಡ್ತೀನಲ್ಲ, ಗೋಪಿಕಾಸ್ತ್ರೀಯರ ಪಾದಧೂಳಿಯಿಂದ ಪವಿತ್ರವಾಗತಕ್ಕಂತಹ ಬಳ್ಳಿ ಗಿಳಿ ಬದಲಾದಗಳ ಜನ್ಮ ಬರೋದಾದರೆ ನಾನು ಭಾರಿ ಸಂತೋಷ ಪಡ್ತೇನೆ ಅಂತ ಹೇಳಿದೆ. ಅದನ್ನೇ ಚಿರಜೀವಿಯಾಗೆಲ್ಲವು ಚಿನ್ನ ನೀನು ಪರಮ ಭಾಗವತರ ಪದಧೂಳಿ ಧರಿಸುತ್ತೆ. ಇಂಥವರ ಪಾದಧೂಳಿಯ ಸಂಪರ್ಕ ಡೈರೆಕ್ಟ್ ಬರದೆ ಹೋದರೆ ಏನೂ ದುಃಖ ಇಲ್ಲ, ಇಂಡೈರೆಕ್ಟ್ ಆದರೂ ಬರಲಿ ಕೊನೆ ಪಕ್ಷ, ಡೈರೆಕ್ಟ್ ಬಂದರೆ ಭಾರಿ ಶ್ರೇಷ್ಠ, ಇಂಡೈರೆಕ್ಟ್ ಆಗಾರು ಬರಲಿ ಅಂತ ಹೇಳುತ್ತಾ ಭಗವದ್ಭಕ್ತರ ಮಹಿಮೆ ಎಷ್ಟು ದೊಡ್ಡದು ಅಂತ ಉದ್ಧವ ಹೇಳಿದ. ಉದ್ಧವ ಸ್ವತಃ ಭಾರಿ ದೊಡ್ಡ ಭಕ್ತ, ತಯಾರವತಾರ ಆತ, ಬೃಹಸ್ಪತ್ಯಾಚಾರ ಅವತಾರ, ಇವರೆಲ್ಲ ಅಪ್ಸರಿಯರಷ್ಟೇ, ತಾರತ್ಯದಲ್ಲಿ ಭಾರಿ ಮೇಲಿದ್ದಾರೆ. ಅದು ಭಕ್ತಿ ಭಕ್ತಿಯ ಮಹತ್ವ ಹೇಳೋದಕ್ಕೆ ಮಾತನ್ನು ಹೇಳ್ತಾರೆ. ಆಸಾಂ ಚರಣರೇಜು ಜುಷಾಂ, ಇವರ ಚರಣರೇಣುವನ್ನು ಸೇವೆ. ಆದ್ದರಿಂದ ಗೋಪಿಕಾಸ್ತ್ರೀಯರ ಪಾದಧೂಳಿಯೇ ಅಷ್ಟು ಪಾವನ ಅಂತ ಹೇಳಬೇಕಾದ್ರೆ, ಶ್ರೀಮದ್ ವಿಷ್ಣುವಂಗ್ರಿ ನಿಷ್ಠಾತಿ ಗುಣಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜರ ಅಂತ ಮಾತು ಎಷ್ಟು ಸಾರ್ಥಕ ಆಗುತ್ತೆ ಅಲ್ಲೇನು. ಆಚಾರ್ಯರ ಪಾದಧೂಳಿನ ಪಾವನ ಮಾಡಲಿ ಅನ್ನೋ ಮಾತಿಗೆ ಎಷ್ಟು ಅರ್ಥ ಬರುತ್ತೆ. ಅವ್ರು ಯಾರೋ ಅವರು, ಇವರೆಲ್ಲ ಸಾಮಾನ್ಯ ಭಕ್ತರುಗಳು, ಅವರೆಲ್ಲ ಅಂತಹ ಭಕ್ತರೇ ಇಲ್ಲ ಜೀವೋತ್ತಮರು. ಆಗ ನಮಗೆ ಅರ್ಥ ಆಗುತ್ತೆ ಪಾಂಸವ ಪಾದ ಪಾವ ಎದ್ದು ಅಂತ ಹೇಳಬೇಕಾದ್ರೆ ಎಷ್ಟು ಅರ್ಥ ಇದೆ ಅಂತ ಗೊತ್ತಾದರೆ, ದೊಡ್ಡವರ ಪಾದಧೂಳಿ ಯಾರದೇ ಆಗಿದ್ರೂ ಶ್ರೇಷ್ಠ, ಭಕ್ತರ ಪಾದಧೂಳಿ ದೊಡ್ಡವರು ಆಗ್ತಾ ಆಗ್ತಾ ಹೋದಂತೆ ಏನಾಗುತ್ತದ, ಇನ್ನೂ ವಿಶೇಷ ಮಹತ್ವ ಬರುತ್ತೆ ಅಂತ ತಾತ್ಪರ್ಯ. ನದಿ ನೀರು ಶ್ರೇಷ್ಠ, ಗಂಗಾ ನೀರು ಭಾರಿ ಶ್ರೇಷ್ಠ ಅಂತ ತಾರತಮ್ಯ ಹೇಳುತ್ತೇವೋ ಹಾಗೆ. ಗುಲ್ಮಲತೌಷಧೀನಾಂ ಯಾ ದುಸ್ತ್ಯಜಂ ಯಾ ವೃಂದಾವನೇ ಗುಲ್ಮಲತ ಔಷಧೀನಾಂ ಯಾ ದುಸ್ತ್ಯಜಂ ಸ್ವಜನ ಮಾರ್ಯಪಥಂ ವಿಹಾಯ ಮಧ್ಯಂ ಕಿಮಪಿ ಸಾಮ್ ಉದ್ಭವೇಯಂ. ಅದಾಗಿ ಹುಟ್ಟಬೇಕಷ್ಟೇ ನಾನು. ಯಾ ಗೋಪ್ಯ, ಏನು ದೊಡ್ಡ ಸಾಧನೆ ಇವರದು, ಯಾ ಗೋಪ್ಯ ದುಸ್ತ್ಯಜಂ ಸ್ವಜನ ಮಾರ್ಯಪಥಂಚ ನಿಯತ ಸ್ವಭರ್ತೃ ಸಂಘ ವಿಷಯಕ ಸ್ಮಾರ್ತ ಮಾರ್ಗಂ ಚ ಹಿತ್ವಾ ಶ್ರುತಿಭಿರ್ ವಿಮೃಗ್ಯಾಂ ಮುಕುಂದ ಪದವೀಂ ಭೇಯುಹು ಆಸಾಮಿತ್ಯನ್ವಯ. ಏನು ವೈಶಿಷ್ಟ್ಯ ಇವರದು ಅಂದರೆ ಆರ್ಯಪಥಂ ಚ ಹಿತ್ವ. ನೋಡೋದಕ್ಕೇನಿದೆ, ಮದುವೆಯಾದ ಹೆಂಗಸು ಕೃಷ್ಣನ ಜೊತೆ ಓಡಾಡ್ತಾಳೆ ಅಂದರೆ ತಪ್ಪದು, ಹೌದಾನೆ? ಅವ್ರಿಗೆ ಅರ್ಥ ಆಯಿತು, ಬೇರೆ ಯಾವುದೇ ಪುರುಷನ ಜೊತೆ ಓಡಾಡಿದ್ರೆ ಭಾರಿ ದೊಡ್ಡ ತಪ್ಪಾಗ್ತಿತ್ತು. ಯಾರ ಜೊತೆ ಓಡಾಡಿರೋದವರು? ಕೃಷ್ಣನ ಜೊತೆ. ಇದು ಅರ್ಥ ಮಾಡ್ಕೊಂಡ್ರಲ್ಲ, ಅದು ಸಾಮಾನ್ಯ ಅಲ್ಲ, ಸಾಮಾನ್ಯ ಕಲ್ಪನೆಯಲ್ಲಿ ಅನಾರ್ಯ ಪಥ. ಅದು ಅದಕ್ಕೆ ಆರ್ಯಪಥಂಚ ಹಿತ್ವ. ಆರ್ಯಪಥ ಅಂದ್ರೇನೋ, ತಿಳಿದವರ ಸನ್ನಡತೆಯ ಹಾದಿ, ಅದಲ್ಲ ಇವರು ಮಾಡಿದ ಕೆಲಸ. ಆದ್ರೆ ನಿಜವಾಗ್ಲೂ ಒಳ್ಳೆ ಕೆಲಸ, ಯಾತಕ್ಕೆ ಅಂದ್ರೆ ಅರ್ಥ ಮಾಡ್ಕೊಂಡ್ರು. ಅದಕ್ಕೋಸ್ಕರ ಆರ್ಯಪಥಂಚ ಹಿತ್ವ ದುಸ್ತ್ಯಜಂ ಸ್ವಜನಂ ಹಿತ್ವ. ಮತ್ತೆ ಪತಿಸುತಾನ್ವಯ ಭ್ರಾತೃ ಬಾಂಧವಾನ್, ಅಷ್ಟು ಜನ ಬಿಟ್ಟು ಬಂದರು, ಜನ ಏನಂದ್ರೂ ಪರವಾಗಿಲ್ಲ ಅನ್ಕೊಂಡ್ರು, ಕೃಷ್ಣ ಬೇಕು ಅಂತಕ್ಕಂಥ ಭಾವನೆಯಿಂದ ಮುಕುಂದ ಪದವೀಂ ಭೇಜು. ಮುಕುಂದ ಪದವಿ ಅಂದರೆ, ಪದವಿ ಅಂದರೆ ಹಾದಿ, ಮುಕುಂದನ ಹಾದಿಯನ್ನ ಮಾರ್ಗವನ್ನ ಭಕ್ತಿಯ ಮಾರ್ಗವನ್ನು ಹಿಡಿದ್ರಲ್ಲ, ಇದೆಂಥದ್ದು ಶ್ರುತಿಭಿ ವಿಮೃಗ್ಯಾಂ. ಶ್ರುತಿಗಳು ವಿಶೇಷವಾಗಿ ಜಿಜ್ಞಾಸೆ ಮಾಡಿಕೊಡತಕ್ಕಂತಹ ಶ್ರೀಹರಿ ಸರ್ವೋತ್ತಮತ್ವದ ಹಾದಿಯನ್ನು ಹಿಡಿದು ಈ ಲೌಕಿಕವಾದ ಯಾವುದೇ ಬಂಧನಕ್ಕೊಳಗಾಗದೆ ಬಂದರಲ್ಲ, ಇದು ಸಾಮಾನ್ಯ ಜ್ಞಾನ ಇದ್ದವರಿಗೆ ಸಾಧ್ಯ ಇಲ್ಲ, ವಿಶೇಷ ಜ್ಞಾನವನ್ನು ಹೊಂದಿದ್ದಾರೆ, ಆದ್ದರಿಂದ ಇವರಿಗೆ ನಾನು ಅತ್ಯಂತ ಗೌರವ ಕೊಡ್ತೇನೆ ಅಂತ ಒಟ್ಟು ತಾತ್ಪರ್ಯ. ಆಸಾಮಹೋ ಚರಣರೇಜು ಜುಷಾಮಹಂಸ್ಯಾಂ ವೃಂದಾವನೇ ಕಿಮಪಿ ಗುಲ್ಮ ಲತಾ ಓಷ. ಗುಲ್ಮ ಅಂದ್ರೆ ಪೊದೆಗಳು, ಲತಾ ಅಂದ್ರೆ ಬಳ್ಳಿಗಳು, ಔಷಧಿಗಳು ಅಂದ್ರೆ ಬಂದು ಕೆಲವು ಬಗೆಯ ಸಸ್ಯಗಳು, ಅದಕ್ಕೆ ವನೌಷಧಿಗಳು ಅಂತ ಕರೀತಾರಲ್ಲ ಹಾಗೆ. ಯಾ ದುಸ್ತ್ಯಜಂ ಸುಜನ ಸಜನ ಮಾರ್ಯ ಪಥಂಚ ಹಿತ್ವಾ ಭೇಜುರ್ ಮುಕುಂದ ಪದವೀಂ ಶ್ರುತಿಭಿರ್ವಿಮೃಗ್ಯಾಂ. ಶ್ರುತಿ ಅದಕ್ಕೊಂದು ಮಾತು ಹೇಳ್ತಾರೆ, ಸ್ಮೃತಿ ಹೇಳುತ್ತಂತೆ, ನಿಯತ ಸ್ವಭರ್ತೃ ಸಂಘ ವಿಷಯಕ ಸ್ಮಾರ್ತ ಮಾರ್ಗಂ. ಸ್ಮಾರ್ತ ಅಂದ್ರೆ ಏನು? ಸ್ಮೃತಿಯಲ್ಲಿ ಹೇಳಿದಂತೆ ನಡ್ಕೊಂಡ್ರೆ ಸ್ಮಾರ್ತ ಅಂತ ಕರೆಯೋದು, ಶ್ರುತಿಯಲ್ಲಿ ಹೇಳಿದಂತೆ ನಡ್ಕೊಂಡ್ರೆ ಶ್ರೌತ ಅಂತ ಕರೀತಾರೆ. ಶ್ರುತ್ಯುಕ್ತವಾದದ್ದು ಶ್ರೌತ, ಶ್ರುತ್ಯುಕ್ತವಾದದ್ದು ಸ್ಮಾರ್ತ. ಧರ್ಮಶಾಸ್ತ್ರ ಅಂದ್ರೆ ಸ್ಮೃತಿಗಳು, ಅವೇನು ಹೇಳುತ್ತೆ? ಗಂಡನನ್ನು ಬಿಟ್ಟು ಅನ್ಯ ಕಡೆ ಎಂದು ಸಹವಾಸ ಮಾಡಬಾರದು ಅಂತೇಳಿ ಸ್ಮೃತಿ ಮಾರ್ಗ. ಶ್ರುತಿ ಹೇಳ್ತಾ ಇದೆ, ತಮೇವೇಗಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚಥ. ಆ ದೇವನ್ ಹೇಳಿರಿ ಅಂತ ಹೇಳುತ್ತೆ. ಇವರು ಸ್ಮೃತಿ ಮಾರ್ಗ ಅನ್ನು ಬಿಟ್ಟು ಯಾವ ಮಾರ್ಗ ಹೇಳಿದ್ರು? ಶ್ರುತಿ ಮಾರ್ಗ ಹೇಳಿದ್ರು, ಅದನ್ನು ಹೇಳ್ತಾರೆ. ಸಂಘ ವಿಷಯಕ ಸ್ಮಾರ್ತ ಮಾರ್ಗಂಚ ಹಿತ್ವ ಶ್ರುತಿಭಿರ್ ವಿಮೃಗ್ಯಾಂ ಮುಕುಂದ ಪದವೀಂ ಭೇಜು ಆಸಾಮಿತ್ಯನ್ವಯ. ಹಾ, ಅಲ್ಲಿಗೆ ಅನ್ವಯ. ಶ್ರುತಿಭಿ ವಿಮೃಗ್ಯಾಂ ಅನ್ನೋ ಮಾತಿಗೆ ಸ್ವಾರಸ್ಯವನ್ನು ತೋರಿಸಿದ್ರು ವಿಜಯದ್ವೈತ ಸ್ವಾಮಿಗಳಿದರಲ್ಲಿ. ಯಾವೈ ಶ್ರಿಯಾ ಅರ್ಚಿತಂ ಅಜಾದಿಭಿ ಆಪ್ತಕಾಮೈ ಯೋಗೇಶ್ವರೈರಪಿ ಯದಾತ್ಮನಿ ರಾಸಗೋಷ್ಠ್ಯಾಂ ಕೃಷ್ಣಸ್ಯ ತದ್ಭಗವತಃ ಶರಣಾರವಿಂದಂ ನೆಸ್ಯಸ್ತನೇಷು ವಿಜಹುಹು ಪರಿರಭ್ಯ ತಾಪಂ. ಸಾಮಾನ್ಯವಾಗಿ ರೂಲ್ಸ್ ಏನಿತ್ತು? ವರ್ಕಿಂಗ್ ಅವರ್ಸ್ ಇರಬೇಕಾಗಿತ್ತು ಆಫೀಸ್ನಲ್ಲಿ. ಇಲ್ಲ, ಅವರು ತಪ್ಪೋದಲ್ಲದು ದೊಡ್ಡ ತಪ್ಪದು, ಒಂದು ಆಬ್ಸೆನ್ಸ್ ಎಂಬುದೇ ಭಾರಿ ದೊಡ್ಡ ತಪ್ಪಾಯಿತು. ಆಕ್ಷನ್ ತಗೊಳಕ್ಕೆ ಎಂತ ಹೊರಟರು? ಅವನಿಲ್ಲ, ಕರೆಕ್ಟು. ಎಲ್ಲಿ ಹೋಗಿದ್ದಾನೋ? ಅವನು ಹೈಯರ್ ಆಫೀಸರ್ ಹತ್ರ ಹೋಗಿದ್ದ ನೋಡೋದಕ್ಕೋಸ್ಕರ. ಅವಾಗ ಏನು ಮಾಡ್ತಾರೆ? ಮೆಮೊ ಹರಿದು ಹಾಕ್ಬಿಡ್ತಾರೆ ರೀ ಅಂತೆ. ಅವ್ನು ಮೆಮೊ ಕೊಟ್ಟರೆ ಅವ್ರ ಮೆಮೊ ಕೊಡ್ತಾರೆ. ನನ್ನ ಹತ್ರ ಅವನಿಗೆ ಕೊಡ್ತೀಯ ಯಾರು ಹೂವಾರಿ ಅಂತ ಕೇಳ್ತಾನೆ. ಆಮೇಲೆ ಅರ್ಥ ಆಯ್ತಾ? ಈಗ ದೊಡ್ಡವರ ಹತ್ರ ಹೋದಾಗ ದೋಷ ಅಲ್ಲ, ಯಾರದೋ ಕೃಷ್ಣ ಸರ್ವೋತ್ತಮ. ಆದ್ದರಿಂದ ಪದಿಸುತಾನ್ವಯಾದಿಗಳನ್ನು ಬಿಟ್ಟು ಹೊರಟಿದ್ದೇನಾಗಲಿಲ್ಲ ಅವರಿಗೆ, ದೋಷ ಆಗಲಿ. ಬರೀ ಬಿಟ್ಟು ಹೋಗೋದು ಅಷ್ಟೇ ನೋಡಿಬಿಟ್ರೆ ತಪ್ಪಾಗ್ತಿತ್ತು. ಎಲ್ಲಿ ಹೋದ್ರು ಅಂತ ಆಮೇಲೆ ನೋಡಬೇಕು. ಅದಕ್ಕೆ ಸಾಮಾನ್ಯ ಎಲ್ಲಿ ಹೋಗಿ ಫಸ್ಟ್ ಕೇಳ್ತಾರೆ, ಯಾರೋ ಎಲ್ಲಿದ್ದ ಕಾಲಿಗೆ ಎಲ್ಲಿಗೆ ಹೋಗಿದ್ದಿ? ಅವ್ನು ಕೊಟ್ಟು ಉತ್ತರ ಸರಿಯಾಗಿದ್ದು ಏನು ಮಾಡಿಬಿಡ್ತಾರೆ? ಮತ್ತೆ ಪ್ರಶ್ನೆ ಮಾಡೋಕೆ ಹೋಗಲ್ಲ. ಬೇರೆ ಕಡೆ ಯಾರು ಹೋದ ಅಲ್ಲಿಗೆ ಹೋಗ್ಬೇಕಾ? ನೀನು ಬಂದು ಯಾತ ಸೇರಿಸ್ಕೊಂಡ್ರೆ ನಿನ್ನ ಸಿಕ್ಕಲ್ ಓಡಾಡೋದಕ್ಕಂತ ಕೇಳ್ತಾರೆ. ಆಮೇಲೆ ಇದೆಲ್ಲ ಯೋಚನೆ ಮಾಡಿದರೆ ಪದ್ಧತಿ ಇರೋದೇ ಹಾಗೆ. ಉತ್ತಮರ ಹೋದ ಕಾಲಕ್ಕೆ ಇದು ಮಾಡೋ ಪ್ರಸಂಗ ಬರೋದಿಲ್ಲ, ದೋಷ ಆಗ್ಲಿಕ್ಕೆ ಕಾರಣ ಅದು. ಅವ್ರು ಕರೆದಾಗ ಹೋದ್ರು ಅಂತೂ ಇವರು ಯಾರು ಉಳಿದವ್ರು ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಕರೆದಾಗ ಹೋಗ್ಬೇಕಾ, ದೊಡ್ಡ ಕರ್ತವ್ಯ. ಆದ್ದರಿಂದ ಇವರು ಅಕಸ್ಮಾತ್ ಇದು ಹೇಳಿ ಹೋಗ್ಬೇಕಾಗಿತ್ತು, ಹೇಳಕ್ಕೆ ಇರಲಿಲ್ಲ, ಅಥವಾ ಅರ್ಜೆಂಟ್ ದಾರಿಯಲ್ಲೇ ಕರೆದು ಹೊರಟೇ ಬಿಟ್ಟ. ಯಾವ ದೋಷದ ಅದಕ್ಕೆ ಬರೋದಿಲ್ಲ. ಯಾವ ಈ ಸ್ತ್ರೀಯಾ ಅದನ್ನೆಲ್ಲ ಹೇಳ್ತಾರೆ. ಕೃಷ್ಣ ಹೇಳಿದಾಗ ಹಿಂದೆ ಬಂದಿದೆ ಆಗ್ಲೇನೆ. ಈಗೆಲ್ಲ ಬಿಟ್ಟು ಬರ್ತೀರಲ್ಲ ಧರ್ಮನ ಅಂತ ಕೇಳಿದ್ರೆ, ಹೌದು ಬಿಟ್ಟು ಬರ ಧರ್ಮನೇ. ಆ ನಿನ್ನ ಹತ್ರ ಬಂದಿದ್ದಕ್ಕೋಸ್ಕರ ಧರ್ಮ ಆಗೋದಿಲ್ಲ, ಧರ್ಮ ಆಗತ್ತೆ ಅಂತ ಹೇಳಿದ. ಯಾವ ಈ ಸ್ತ್ರೀಯಾ ಅರ್ಚಿತಂ ಅಜಾದಿಭಿ ಆಪ್ತ ಕಾಮೈ ಯೋಗೇಶ್ವರೈ ಅಪಿ ಯದಾತ್ಪರಿ ರಾಸಗೋಷ್ಠ್ಯಾಂ ಕೃಷ್ಣಶ್ಚ ತದ್ಭಗವತಃ ಶರಣಾರವಿಂದಂ ನೆಸ್ಯಸ್ತನೇಷು ವಿಜಹುಹು ಪರಿರಭ್ಯ ತಾಪಂ. ಯಾವೈ ಶ್ರಿಯಾ ಅರ್ಚಿತಂ ಅಜಾಧಿಭಿ ಆಪ್ತಕಾಮೈ ಯೋಗೇಶ್ವರೈರಪಿ ಯದ ಆತ್ಮನೆ ರಾಸಗೋಷ್ಠ್ಯಂ. ಯಾಹ ಎಂಥವರು ಗೋಪಿಕಾಸ್ತ್ರೀಯರು ಅಂದರೆ, ಶ್ರಿಯಾ ಅರ್ಚಿತಂ ಮಹಾಲಕ್ಷ್ಮಿಯಿಂದ ಪೂಜಿತವಾದಂತಹ ಅಜಾದಿಭಿ ಆಪ್ತಕಾಮೈ ಅರ್ಚಿತಂ ಬ್ರಹ್ಮ ಆಪ್ತಕಾಮರಾದ ಬ್ರಹ್ಮಾದಿ ದೇವತೆಗಳಿಂದ ಕೂಡ ಪೂಜಿತವಾದಂತಹ ಯೋಗೇಶ್ವರೈರಪಿ ಅರ್ಚಿತಂ ಯೋಗೇಶ್ವರರಿಂದ ಪೂಜಿತವಾದಂತಹ ಕೃಷ್ಣನ ಭಗವತ ಚರಣಾರವಿಂದಂ ಸಂಚಿಂತಯೇದ್ ಭಗವತಃ ಚರಣಾರವಿಂದಂ ಅಂತ ಭಗವಂತನಾದ ಕೃಷ್ಣನ ಕೃಷ್ಣಸ್ಯ ಚರಣಾರವಿಂದಂ ಕೃಷ್ಣನ ಚರಣ ಕಮಲವನ್ನು ರಾಸಗೋಷ್ಠ್ಯಾಂ ರಾಸಗೋಷ್ಠಿಯಲ್ಲಿ ನೆಸ್ಯಸ್ತನೇಷು ತಮ್ಮ ಅಷ್ಟಸ್ಥಾನದಲ್ಲಿ ಇಟ್ಕೊಂಡು ಬಿಟ್ಟು ಏನು ಆನಂದ ಪಟ್ಟರಲ್ಲ. ವಿಜಹು ಪರಿರಭ್ಯ ತಾಪಂ ಆಲಿಂಗನ ಮಾಡಿಕೊಂಡು ತಾಪಂ ವಿಜಹು ತಾಪವನ್ನು ಪರಿಹಾರ ಮಾಡಿಕೊಂಡ್ರಲ್ಲ, ಎಂಥ ಭಾಗ್ಯ ಇವರದು. ಇಲ್ಲೂ ಕೂಡ ಹಾಗೇನೆ, ಶ್ರೀಯಾರ್ಚಿತಂ ಅಜಾದಿ ಆಪ್ತಕಾಮೈ ಅರ್ಚಿತಂ ಮಹಾಲಕ್ಷ್ಮಿಯಿಂದ ಬ್ರಹ್ಮಾದಿಗಳಿಂದ ಪೂಜಿತವಾದ ಶ್ರೀರಮಣೀಕರ ಕಮಲ ಪೂಜಿತ ಚಾರು ಚರಣ ಸರೋಜ ಅಂತ ಪಾದ ಕಮಲವನ್ನ ತಮ್ಮ ಹೃದಯದಲ್ಲಿ ಇಟ್ಕೊಂಡು ಎಂಜಾಯ್ ಮಾಡಿದರಲ್ಲ, ಎಷ್ಟು ಪುಣ್ಯಾತ್ಮರು ಇವರು. ಇಷ್ಟು ಹೇಳಿ ಅಲ್ಲಲ್ಲ ಆಪ್ತಕಾಮ ಅನ್ನೋದಕ್ಕೆ ಅರ್ಥ ಪರಮಾತ್ಮನಿ ಭಗವಾನ್ ಅನ್ನೋದು ದೇವರಿಗೆ ಮುಖ್ಯಾರ್ಥ, ಗೊತ್ತಾಯ್ತು. ಉಳಿದವರಿಗೆಲ್ಲ ಯಥಾಯೋಗ್ಯ ಅರ್ಥ ಇಲ್ಲ. ಹಾಗೆ ಆಪ್ತಕಾಮಸ್ಯ ಕಾಸ್ಪೃಹ ಅಂತ ಹೇಳ್ಬೇಕಾದ್ರೆ ದೇವರು ಒಂಬ ಅರ್ಥದ ಸರಿನೇ. ಉಳಿದು ಬ್ರಹ್ಮಾದಿಗಳು ಆಪ್ತಕಾಮರೆ, ಮುಕ್ತರೆಲ್ಲ ಏನೋ ಆಪ್ತಕಾಮರೆ, ಎಂ ಎಂ ಸುಖಿ ಕಾಮಯ ತೀರ್ಥ ಮಾತ್ರ. ಆದರೆ ಬ್ರಹ್ಮಾದಿಗಳಿಗೆ ಯಾವ ಕಾಮನೆಗಳು ಡ್ಯೂ ಇರೋದೇ ಇಲ್ಲ, ಆದ್ದರಿಂದ ಅವರು ಆಪ್ತಕಾಮರೆ. ಆದರೆ ದೇವರು ಸ್ವಾತಂತ್ರ್ಯನ ಸರ್ವದಾ ಆಪ್ತಕಾಮ. ಇವರೆಲ್ಲ ಕೂಡ ದೇವರ ಅನುಗ್ರಹದಿಂದ ಆಪ್ತಕಾಮರಾದ್ದರಿಂದ ದೋಷ ಅಲ್ಲ, ಪದ ಉಪಯೋಗಿಸ್ಬೋದು. ಊಟ ಆದಮೇಲೆ ತೃಪ್ತಿ ಆಯಿತು ಅಂತ ಆ ಥರ ತೃಪ್ತಿ ಎಂತದ್ರು ಸ್ವಲ್ಪ ಹೊತ್ತಷ್ಟೇ, ತಾಂಬೂಲ ಬರೋವರೆಗೆ, ಆಮೇಲೆ ಮಚ್ಚರು ಬರೋದವರೆಗೆ ಮಚ್ಚರು ಮಾಡಿಬಿಡ್ತಾರೆ. ಆ ಊಟದ ತೃಪ್ತಿ ಅಷ್ಟೇ. ರಿಲೇಟಿವ್ ಆಗಿ ಆಪ್ತಕಾಮತ್ವ ಎಲ್ರಿಗೂ ಇರ್ತದೆ ಯೋಗ್ಯರಿಗೆ. ಅವ್ರ ಅಬ್ಸಲ್ಯೂಟ್ ಸೆನ್ಸಲ್ಲಿ ಆಪ್ತಕಾಮತ್ವ ಇರೋದು ಯಾರಿಗೆ? ದೇವ್ರಿಗೆ ಗೊತ್ತ. ಅದು ಯಾವುದೇ ಪದಗಳು ರಿಲೇಟಿವ್ನೋ ಅಬ್ಸಲ್ಯೂಟ್ನ ಕೇಳಬೇಕದು. ಆ ಅರ್ಥದಲ್ಲಿ ಸರಿ ಹೋಗುದು. ಈ ಕೊನೆಗೆ ಹೇಳ್ತಾರೆ ಎಷ್ಟು ಒಳ್ಳೆ ಶ್ಲೋಕ ಇದು. ಒಂದೇ ರತ್ನವ್ರಜಸ್ತ್ರೀಣಾಂ ಪಾದರೇಣು ಅಭೀಷ್ಟಶಃ ಯಾಸಾಂ ಹರಿಕಥೋದ್ಗೀತಂ ಪುನಾತಿ ಭುವನತ್ರಯಂ. ಒಂದೇ ನಂದವ್ರಜಸ್ತ್ರೀಣಾಂ ಪಾದರೇಣು ಅಭೀಷ್ಟಶಃ ಯಾಸಾಂ ಹರಿಕಥೋದ್ಗೀತಂ ಪುನಾತಿ ಭುವನತ್ರಯಂ. ನಂದವ್ರಜಸ್ತ್ರೀಣಾಂ ಪಾದರೇಣು, ನಂದವ್ರಜದ ಸ್ತ್ರೀಯರಗಳ, ಈ ನಂದವ್ರಜದ ಗೊಲ್ಲ ಸ್ತ್ರೀಯರಗಳ ಪಾದರೇಣು ಪಾದಧೂಳಿಯನ್ನ ಅಭೀಷ್ಣಶಃ ಒಂದೇ ಅತ್ಯಂತ ಭಕ್ತಿಯಿಂದ ಸಾಕಷ್ಟು ನಮಸ್ಕಾರ ಮಾಡಿಬಿಡ್ತೇನೆ ಅಂತ ಹೇಳಿದ್ರು. ಈ ರಂಧ್ರದ ಪಾದ ಸ್ತ್ರೀಯರಗಳ ಪಾದಧೂಳಿಯನ್ನು ನಾನು ಸಂಪೂರ್ಣವಾಗಿ ಶರಣ ಹೊಂದುತ್ತೇನೆ. ಯಾಕೆ? ಯಾಸಾಂ ಹರಿಕಥೋದ್ಗೀತಂ ಪುನಾತಿ ಭುವನತ್ರಯಂ. ಅವರ ಹರಿಕಥೆಯನ್ನು ಹಾಡ್ತಕ್ಕಂಥ ಮಾತುಗಳು ಮೂರು ಲೋಕವನ್ನೇ ಪಾವನ ಮಾಡ್ತಾ ಇವೆ. ಆದ್ದರಿಂದ ಇವಕ್ಕೆ ನಾನು ಇವರ ಪಾದಧೂಳಿ ನಮಸ್ಕರಿಸ್ತೇನೆ ಅಂತ ಹೇಳ್ತಾ ಕಾರಣವನ್ನು ಹೇಳ್ತಾ ಇದ್ದಾರೆ. ಆಪ್ತಕಾಮೈಹಿ, ಅದಕ್ಕೆ ಸತ್ಯ ಸಂಕಲ್ಪೈಹಿ ಅರ್ಥ ಬರೀತ. ಆಪ್ತ ಸ್ವಾತ್ಮೀಯ ವಿಶ್ವಸ್ತ ಸತ್ಯಾಧಿಕ ಹಿತೇಶು ಚ ಇತ್ಯುತ್ಪಲಮಾಲ ಯೋಗೇಶ್ವರೇ ಸನಕಾದಿಗಳು ಅಂತ ತಿಳಿಸಿದೆ. ಹರಿಕಥಾಯ ಉದ್ಗೀತಂ, ಗಾನಂ, ಹರಿಕಥಾ ಗಾನವನ್ನು ಗಾನ ಮೂರು ಲೋಕವನ್ನು ಪಾವನ ಮಾಡ್ತಾ ಇದೆ. ಶ್ರೀ ಶುಕ ಉವಾಚ, ಈ ಹೇಳ್ತಾರೆ. ಒಂದು ಕಡೆಗೆ ಸಾಮಾನ್ಯ ಸ್ತ್ರೀಯರು ಗೊಲ್ಲ ಸ್ತ್ರೀಯರು ಈತ ನೋಡಿದರೆ ಬೃಹಸ್ಪತಿ ಅವತಾರ, ಅವರ ಪಾದ ಅಲ್ಲ, ಅವರ ಪಾದ ರೇಣುವನ್ನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಬೇಕಾದ್ರೆ ಭಕ್ತಿಗೆ ಪ್ರಾಶಸ್ತ್ಯ ಎಷ್ಟೊತ್ತು ಗೊತ್ತಾಯ್ತು. ಮತ್ತೆ ಅವ್ರು ಎಂಥ ಅವ್ರು ಮಾಡ್ತಕ್ಕಂಥ ಹರಿಕಥಾ ಸ್ತೋತ್ರನೇ ಮೂರು ಲೋಕನ ಪಾವನ ಮಾಡುತ್ತಂತೆ. ಗೋಪಿಕಾ ಸ್ತ್ರೀಯರು ಹೇಳ್ತಕ್ಕಂಥ ಕೃಷ್ಣನ ಕುರಿತ ಹಾಡುಗಳು ಮೂರು ಲೋಕ ಪಾವನ ಮಾಡುತ್ತಂತೆ. ಇನ್ನು ಮಧ್ವಾಚಾರ್ಯ ದ್ವಾದಶ ಸ್ತೋತ್ರ ಆಗಿರ್ಬೋದಾಗಿತ್ತು. ಇವರು ಹೇಳಿದ ಹಾಡೇ ಮೂರು ಲೋಕ ಪಾವನ ಮಾಡೋದಾದರೆ ಇನ್ನು ಪರಮಾತ್ಮನ ಅತ್ಯಂತ ಮುಖ್ಯ ಭಕ್ತರಾದ ವಾಯುದೇವರೇ ಮಧ್ವಾಚಾರ್ಯರು. ಅವರು ಬರೆದ ನಕಸ್ತುತಿ, ಅವರು ಬರೆದ ದ್ವಾದಶ ಸ್ತೋತ್ರ ಎಷ್ಟು ಪವರ್ಫುಲ್ ಎಂಬುದನ್ನು ಯೋಚನೆ ಮಾಡಬಹುದು. ನಾವು ಇಲ್ಲಿಗೆ ಸ್ಟಾಪ್ ಆಗಬಾರ್ದು, ಈ ರೀತಿ ಯೋಚನೆ ಮಾಡೋದು. ಆಗ ಎಲ್ಲರೂ ಹಾಡು ಸಿಕ್ಕರೆ ಗೋಪಿಕಾಸ್ತ್ರ ಹುಡ್ಕೊಂಡು ಹೋಗ್ತೇವೆ ಅಂತೇಳಿ. ದಾಸ್ತೋತ್ರ ಸಿಕ್ಕಾಗಿದೆ ಈಗಾಗಲೇ, ಅದನ್ನು ಉಪಯೋಗ ಮಾಡ್ಕೋಬೇಕು. ಶ್ರೀ ಶುಕ ಉವಾಚ, ಅಥ ಗೋಪೀರನುಜ್ಞಾಪ್ಯ ಯಶೋದಾಂ ನಂದಮೇವ ಚ ಗೋಪಾನಾಮಂತ್ರ ದಾಶಾರ್ಘೋ ಯಾಶ್ಯನ್ನಾರುರುಹೇ ರಥಂ. ಇದ್ರ ಇನ್ನೊಂದು ವಿಷಯನೂ ಹೇಳಿದಾಗ, ಹರಿದಾಸರು ಮಾಡಿದ ಕೃತಿಗಳು ಹೇಳ್ಬೋದಾ ಅಂತ ಕೇಳಿದರೆ ಹೇಳಬಹುದು ಅಂತ ಸ್ಪಷ್ಟ ಆಯ್ತಲ್ಲ. ಯಾಕೆ? ಹರಿಕಥೋದ್ಗೀತಂ, ಹರಿಕಥೆಯನ್ನು ಹೇಳ್ತಕ್ಕಂಥ ಮಾತುಗಳನ್ನು ಹರಿಭಕ್ತರು ಹೇಳಿದಾಗ ಏನು ಮಾಡಬೇಕು? ಅದು ಲೋಕ ಪಾವನ ಮಾಡುತ್ತೆ. ಭುವನತ್ರಯಂ, ಮೂರು ಲೋಕ ಪಾವನ ಮಾಡುತ್ತೆ. ಅದಕ್ಕೆ ಶ್ರವಣ ಮನಕಾನಂದವೀಬುದು, ಭವಜನಿತ ದುಃಖಗಳ ಕಡೆಯಬಹುದು, ವಿವಿಧ ಭೋಗಗಳ ಹಪರಂಗಳಲ್ಲಿತ್ತು ಸಲಹಬಹುದು, ಭುವನ ಪಾವನ ಮೆನಿಪ. ಇದು ಭುವನತ್ರಯಂ ಅಂತ ಹೇಳ್ತಾರಲ್ಲ, ಮೂರು ಇದು ಮಾತಿಟ್ಟುಕೊಂಡೆ ದಾಸರಣಿ. ಹರಿಕಥಾ ಪರಮಾತ್ಮ ಪರಮಾತ್ಮ ಹೇಳಿದ ಮಾತುಗಳು, ವೇದಾದಿಗಳ ಮಾತುಗಳು, ಕೃತಿಗಳ ಮಾತುಗಳು, ಹರಿಭಕ್ತರ ಮಾತುಗಳು, ಈ ಗೊಲ್ಲತೀರ ಹಾಡ್ತಕ್ಕಂಥ ಹರಿಸ್ತೋತ್ರಗಳು ಕೂಡ ಅತ್ಯಂತ ಪಾವನ. ಹರಿಯ ವಿಷಯ ಸಂಬಂಧಪಡುತ್ತವೆ ಅಂದರೆ ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲಧಿ ಪೊಕ್ಕದರಿಂದ ಮಣದ ಪರೇ ಮಹೀಸರು. ದೇವ್ರ ವಿಷಯ ಹೇಳಿದ ಕೊಟ್ಟಷ್ಟು ಏನಾಗಿಬಿಡುತ್ತೆ, ಅದಕ್ಕೆ ಮಹತ್ವ ಬಂದ್ಬಿಡುತ್ತೆ. ಯಾರು ಹೇಳಕ್ ಬಂದ? ಏ ಸುಮ್ಮನೆ ಇರೋ ಅಂದ್ರು, ದೊಡ್ಡವ್ರು ಹೇಳ್ಕಳಿಸಿದ್ದಾರೆ ಅಂದ್ರೆ ತಕ್ಷಣ ಹೇಳೋದು. ತಕ್ಷಣ ಇವನ ಮಾತನ್ನು ಕೇಳೋದಕ್ಕೆ ಯಾರು ತಯಾರಿಲ್ಲ. ದೊಡ್ಡವ್ರು ಹೇಳಿದ್ರೆ ಹೇಳ್ತೀರಿ ಅಂತಷ್ಟು ಏನು ಮಾಡಿಬಿಡ್ತಾರೆ, ಆಗಲಿ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಆಗಲಿ ಅವ್ರ ಮಾತಿಗೆ. ಅದಕ್ಕೆ ಭಾರಿ ಗಮನಾರ್ಹವಾದ ಮಾತುಗಳು ಅಂತ ಅರ್ಥ. ತಮ್ಮ ನಿರ್ಗ್ರಹ ಅಥ ಗೋಪೀ ಅನುಜ್ಞಾಪ್ಯ, ಅನಂತರ ಗೋಪಿಯರ ಅಪ್ಪಣೆ ತಗೊಂಡ. ಯಶೋದಾಂ ನಂದಮೇವ ಚ ಅನುಜ್ಞಾಪ್ಯ, ಯಶೋದೆ ಹೇಳಿದ, ನಂದನೆ ಹೇಳಿದ ಉದ್ಧವ. ಗೋಪಾನಾಮಂತ್ರ್ಯ, ಎಲ್ಲ ಗೋಪರನ್ನು ಬೀಳ್ಕೊಂಡ. ದಾಶಾರ್ಘ ಅಂದ್ರೆ ಇದು ಶ್ರೇಷ್ಠನಾದಂಥ ಉದ್ಧವ. ಯಾಶ್ಯನ್ ಹೊರಟು ನಿಂತು ರಥಂ ಮಾರುರು ಹೇ, ರಥವನ್ನು ಏರಿದ ಉದ್ಧವ. ಇಷ್ಟೆಲ್ಲ ಕೃಷ್ಣ ಹೇಳಿದ ಸಂದೇಶವನ್ನು ಮುಟ್ಟಿಸಿ ಎಲ್ಲ ಖುಷಿ ಮಾಡಿ ತಾನು ಕೂಡ ಸಂತೋಷದಿಂದ ಹೊರಟ. ತಂ ನಿರ್ಗತಂ ಸಮಾಸಾಧ್ಯ ನಾನೋಪಾಯನ ಪಾಣಯ ನಂದಾದಯೋ ಅನುರಾಗೇಣ ಪ್ರಾವೋಚನ್ ಅಶ್ರುಲೋಚನಾ. ತಂ ನಿರ್ಗತಂ ಸಮಾಸಾಧ್ಯ ನಾನಾ ಉಪಾಯನ ಪಾಣಯ ನಂದಾದಯ ಅನುರಾಗೇಣ ಪ್ರಾವೋಚನ್ ಅಶ್ರುಲೋಚನಾ. ತಂ ನಿರ್ಗತಂ ಸಮಾಸಾಧ್ಯ, ಹೊರಟ ನಿಂತ ಆತನನ್ನು ನೋಡಿ ನಾನೋಪಾಯನ ಪಾಣಯ, ಬರಿಕೈರು ಬಂದಿಲ್ಲಂತೆ. ನಾನಾ ಉಪಾಯನ, ಉಪಾಯನ ಅಂದ್ರೆ ಕಾಣಿಕೆ. ಒಬ್ಬರು ಇದು ಕಾಣಿಕೆ ತಂದು ಅದನ್ನು ಕೊಡ್ತಾ ಕೃಷ್ಣನ ವಿಷಯ ಸಂತೋಷ ಪಡಿಸಿದ್ರಲ್ಲ, ಭಾರಿ ಖುಷಿಯಾಗಿದೆ ಅವರಿಗೆ. ನಂದಾದಯ, ನಂದಾದಿಗಳು ಒಂದು ಕಡೆಗೆ ಭಾರಿ ದುಃಖ, ಇದು ಹೊರಟೋಗ್ತಿದ್ದೇನೆ ಅಂತ, ಇನ್ನೊಂದು ಕಡೆಗೆ ಭಾರಿ ಸಂತೋಷ, ಎಷ್ಟು ಒಳ್ಳೆ ವಿಷಯ ಹೇಳೋದ ಅಂತೇಳಿ. ನಂದಾದಯ ಅನುರಾಗೇಣ ಪ್ರಾವೋಚನ್ ಅಶ್ರುಲೋಚನ, ಆತನ ಮೇಲೆ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಕಣ್ಣಲ್ಲಿ ನೀರು ಸುರಿಸ್ತಾ ಅವರೆಲ್ಲ ಮಾತಾಡಿದರು. ಮನಸೋ ವೃತ್ತ ಯೋನಸ್ಯುಹು ಕೃಷ್ಣ ಪಾದಾಂಬುಜಾಶ್ರಯಃ ವಾಚೋ ಅಭಿಧಾಯಿನೀರ್ನಾಂನಾಂ ಕಾಯಸ್ತತ್ ಪ್ರಬಣಾದಿಷು. ಮನಸಃ ವೃತ್ತಯಃ ನಃ ಸ್ಯುಃ ಕೃಷ್ಣ ಪಾದಾಂಬುಜಾಶ್ರಯಃ ವಾಚಃ ಅಭಿಧಾಯಿನೀರ್ನಾಂನಾಂ ಕಾಯಃ ತತ್ ಪ್ರಬಣಾದಿಷು. ಎಳ್ಳೆ ರಾತ್ರಿ ಎಷ್ಟು ಚೆನ್ನಾಗಿದೆ ನೋಡಿ. ಮನಸಃ ವೃತ್ತಯಃ ನಃ ನಃ ಮನಸಃ ವೃತ್ತಯಃ ಮನಸ್ಸಿನ ಚಿಂತನೆಗಳೆಲ್ಲ ಕೃಷ್ಣ ಪಾದಾಂಬುಜಾಶ್ರಯಃ ಸ್ಯುಃ ಕೃಷ್ಣನ ಪಾದಕಮಲಕ್ಕೆ ಸಂಬಂಧಪಟ್ಟವುಗಳಾಗಲಿ. ಎಲ್ಲಿ ಮನಸ್ಸೋದು ಯಾವ ಕಡೆ ಹೋಗಬೇಕದು? ಕೃಷ್ಣನ ಪಾದಕಮಲದ ಕಡೆ ಹೋಗಬೇಕು. ಆ ರೀತಿ ಮಾಡಿಬಿಡು. ವಾಚ ಅಭಿಧಾಯಿನಿ ನಾಮ್ನ ಮಾತುಗಳೆಲ್ಲ ನಾಮ್ನಾಮ್ ಅಭಿಧಾಯಿನಿ ಪರಮಾತ್ಮನ ನಾಮೋಚ್ಚಾರಣೆ ಮಾಡೋಕ್ಕಾಗಿಬಿಡಲಿ. ಮನಸ್ಸುಗಳೆಲ್ಲ ದೇವ್ರ ಕಡೆ ಹೋಗಲಿ, ಮಾತುಗಳೆಲ್ಲ ದೇವ್ರ ವಿಷಯ ಹೇಳಲಿ. ಕಾಯ ತತ್ ಪ್ರವಣಾದಿಷು ದೇಹ ಆತ ನಮಸ್ಕಾರ ಮಾಡೋ ಪ್ರವಣ ಅಂದರೆ ಬಾಗೋದು ದೇವರಿಗೆ. ನಮ್ಮ ಪ್ರವಣಂ ಕುರು ಮಾನಸ ಮೀಶ ಪದೇ ಆತನ ಪಾದ ಆತನ ಆತನಕ್ಕೆ ನಮಸ್ಕಾರಾದಿಗಳನ್ನ ಮಾಡೋದ್ರಲ್ಲಿ ದೇಹ ತೊಡಗಿಬಿಡ್ಲಿ. ಮನಸ್ಸು ಮಾತು ದೇಹ ಮೂರಾಯ್ತೀಗ. ಕರ್ಮಭಿರ್ಭ್ರಮ್ಯಮಾಣಾನಾಂ ಯತ್ರ ಕ್ವಾಪೀಶ್ವರೇಚ್ಛಯ ಮಂಗಲಾಚರಿತೈರ್ದಾನೈಹಿ ರತಿರ್ನ ಕೃಷ್ಣ ಈಶ್ವರೇ. ಕರ್ಮಭಿ ಭ್ರಮ್ಯಮಾಣಾನಾಂ ಯತ್ರ ಕ್ವಾಪಿ ಈಶ್ವರೇಚ್ಛಯ. ನಾವೆಂಥವರು ಅಂದರೆ ಯತ್ರ ಕ್ವಾಪಿ ಎಲ್ಲೋ ಹುಟ್ಟಿ ಬರ್ತೇವೆ. ಯಾತಕ್ಕೆ ಕರ್ಮಭಿ ಭ್ರಮ್ಯಮಾಣಾನಾಂ ಮಾಡಿರೋ ಕರ್ಮಗಳು ನಮ್ಮನ್ನು ಎಳ್ಕೊಂಡು ಹೋಗ್ಬಿಡುತ್ತೆ. ಕರ್ಮಗಳು ನಮ್ಮನ್ನು ಎಳ್ಕೊಂಡು ಹೋಗೋದು ಸುತ್ತಾ ಇರ್ತೇವೆ. ಆದರೆ ಮೂಲ ವಿಚ್ಛಯ ಯಾವುದು? ಈಶ್ವರೇಚ್ಛಯ. ಈಶ್ವರರ ಸಂಕಲ್ಪದಿಂದ ಹರಿಯ ಸಂಕಲ್ಪದಿಂದ ಕರ್ಮಗಳಿಗೆ ಒಳಗಾಗಿ ನಾವೆಲ್ಲೋ ಸುತ್ತಾ ಇರ್ತೇವೆ. ಅಂಥ ಮಂಗಲಾಚರಿತೈಹಿ ದಾನೈಹಿ ನರತಿಹಿ ಕೃಷ್ಣ ಈಶ್ವರೇ. ಅಂತಹ ಮಂಗಲಾಚರಿತೈಹಿ ದಾನೈಹಿ ರತಿಹಿ ನಃ. ನಾವು ಯಾವುದೋ ಒಂದು ಪುಣ್ಯ ಕಾರ್ಯಗಳಿಂದ ದಾನ ಧರ್ಮಾದಿಗಳಿಂದ ಈಶ್ವರನಾದ ಕೃಷ್ಣನಲ್ಲಿ ನಮಗೆ ಆಸಕ್ತಿ ಬರಬೇಕಷ್ಟೇ. ಇಲ್ಲಿ ಹೊರ ಬರೋ ಚಾನ್ಸೇ ಇಲ್ಲ. ಅದಕ್ಕೆ ಒಳ್ಳೆ ಕಾರ್ಯ ಮಾಡೋ ಉದ್ದೇಶ ಏನಂತ ಕೇಳಿದರೆ ಎಲ್ಲಿ ಹುಟ್ಟುತ್ತೇವೋ ಯಾರಿಗೆ ಗೊತ್ತು, ಏನಾಗುತ್ತೇವೋ ಯಾರಿಗೆ ಗೊತ್ತು. ಇವತ್ತು ಒಣ ಒಳ್ಳೆ ಕೆಲಸಗಳಿಂದ ಏನಾಗುತ್ತೆ ಮುಂದೆ ನಮಗೆ? ದೇವರಲ್ಲಿ ಭಕ್ತಿ ಬರುತ್ತೆ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಕರ್ಮಗಳು ನಾವು ಅನ್ನೋಯಿಂಗ್ಲಿ ಎಷ್ಟೋ ಮಾಡ್ತಿರ್ತೇವೆ ವಿಚಾರ ಬಿಟ್ಬಿಡೋಣ. ಅನಿವಾರ್ಯವಾಗಿ ಮಾಡೋದು ಬೇರೆ, ಅನ್ನೋಯಿಂಗ್ಲಿ ಮಾಡೋದು ಬೇರೆ, ಆಮೇಲೆ ಯಾವುದೋ ಒಂದು ಕಾರಣದಿಂದ ಮಾಡ್ತಕ್ಕಂಥ ಕೆಲವು ಕಾರಣಗಳು ಬೇರೆ. ಅವೆಲ್ಲ ನಮ್ಮನ್ನು ಏನೇನೋ ಮಾಡಿ ಹಾಕಿಬಿಡುತ್ತೆ. ಆದರೆ ತಿಳಿದು ಮಾಡ್ತಕ್ಕಂಥ ದಾನ ಧರ್ಮಾದಿಗಳು ಏನು ಮಾಡುತ್ತೆ? ನಮ್ಮನ್ನು ಒಂದು ಜನ್ಮದಲ್ಲಿ ಕೃಷ್ಣನ ಹತ್ರ ಭಕ್ತಿಯಿಂದ ನಡ್ಕೊಳ್ಳಾಗಿ ಮಾಡುತ್ತೆ. ಅಂದರೆ ನಮ್ಮ ಪುಣ್ಯ ಇದು ಅಂತ ಹೇಳ್ತಾರೆ. ಏವಂ ಸಭಾಜಿತೋ ಗೋಪೈಹಿ ಕೃಷ್ಣ ಭಕ್ತ್ಯಾ ನರಾಧಿಪ ಉದ್ಧವ ಪುನರಾಗಚ್ಛನ್ ಮಧುರಾಂ ಕೃಷ್ಣಪಾಲಿತಾಂ. ಏವಂ ಸಭಾಜಿತಃ ಗೋಪೈಹಿ ಕೃಷ್ಣ ಭಕ್ತ್ಯಾ ನರಾಧಿಪ ಉದ್ಧವ ಪುನರಾಗಚ್ಛನ್ ಮಧುರಾಂ ಕೃಷ್ಣಪಾಲಿತಾಂ. ಏವಂ ಹೀಗೆ ಗೋಪೈಹಿ ಸಭಾಜಿತಃ ಸಭಾಜಿತ ಕರ್ಮಾಣಿ ಕುರ್ವನ್ ಪರಮಾದ್ಭುತಾನಿ ದೈವೀಷು ಸಭಾಸು ದೈವೀಷು ಸಭಾಜಿತಾನಿ ಅಂದರೆ ಪೂಜಿತ ಅಂತ ಅರ್ಥ. ಸಭಾಜಿತ ಅಂದರೆ ಪೂಜಿತ, ಗೋಪರಿಂದ ಪೂಜಿತನಾದ ನಂದ ಉದ್ಧವ. ಯಾತಕ್ಕೆ ಪೂಜೆ ಮಾಡಿದ್ರು ಅಂದರೆ ಕೃಷ್ಣ ಭಕ್ತ್ಯ, ಕೃಷ್ಣದಲ್ಲಿ ಭಕ್ತಿ ಅವರಿಗಿದೆ, ಈತ ಕೃಷ್ಣನ ಭಕ್ತ, ಅದಕ್ಕೆ ಆಧಾರ ತೋರಿಸಿದ್ರು ಅಂತ ಅರ್ಥ, ಬೇರೆ ಕಾರಣದಿಂದಲ್ಲ. ಕೃಷ್ಣ ಭಕ್ತ್ಯ ಗೋಪೈಹಿ ಸಭಾಜಿತ, ಕೃಷ್ಣನಲ್ಲಿ ಭಕ್ತಿಯಿಂದಾಗಿ ಗೋಪರಿಂದ ಪೂಜಿತನಾದಂಥ ಉದ್ಧವ. ಹೇ ನರಾಧಿಪ ಪರಿಷಿದ್ರಾಜ, ಅದು ಸಂಬೋಧನೆ ಆತನಿಗೆ. ಪುನರಾಗಚ್ಛತ್ ಮಧುರಾಂ ಕೃಷ್ಣಪಾಲಿತಾಂ, ಪುನಃ ಮಧುರಾಂ ಆಗಚ್ಛತ್, ಮತ್ತೆ ಮಧುರೆಗೆ ಬಂದ. ಕೃಷ್ಣಪಾಲಿತಾಂ ಕೃಷ್ಣನಿಂದ ರಕ್ಷಿತವಾದ ಮಧುರೆಗೆ ಬಂದ. ಆಳದಿರೋದು ಉಗ್ರಸೇನ, ನಿಜವಾದ ರಕ್ಷಣೆ ಕೊಡ್ತಿರೋದು ಯಾರು? ಕೃಷ್ಣ. ಅದು ಕೃಷ್ಣಪಾಲಿತಾಂ ಅಂತ ಕರೆದಿತ್ತು. ಕೃಷ್ಣಪಾಲಿತವಾದ ಮಧುರೆಗೆ ಉದ್ಧವ ತೆರಳಿದ. ಕೃಷ್ಣಾಯ ಪ್ರಣಿಪತ್ಯಾಹ ಭಕ್ತ್ಯುದ್ರೇಕಂ ವ್ರಜೌ ಕಸಾಂ ವಾಸುದೇವಾಯ ರಾಮಾಯ ರಾಜ್ಞೇ ಚೋಪಾಯ ನಾನ್ಯದಾತ್. ಕೃಷ್ಣಾಯ ಪ್ರಣಿಪತ್ಯಾಹ ಭಕ್ತ್ಯುದ್ರೇಕಂ ವ್ರಜೌ ಕಸಾಂ, ಕೃಷ್ಣಾಯ ಕೃಷ್ಣನಿಗೆ ಪ್ರಣಿಪತ್ಯ ಸಾಷ್ಟಾಂಗ ನಮಸ್ಕಾರ ಮಾಡಿ
ಸಮೀಕರಣ ಬೇಡಿಕೊಂಡರು ಏನು ಅಂತ ಹೇಳಿದ್ರು. ಪ್ರಕರ್ಷೇಣ ಇಷ್ಟ ಪ್ರೇಷ್ಠ ಅತ್ಯಂತ ಪ್ರಿಯನಾದವನೇ ಪ್ರಿಯತಮನಾದ ಕೃಷ್ಣನೇ ಪ್ರತಿಚಿತ್ ದಿನಾನಿ ಕೆಲವು ದಿವಸಗಳ ಕಾಲ ಮಯಾ ಸಹ ನನ್ನೊಂದಿಗೆ ಇಹ ಉಷ್ಯತ ಇಹ ವಾಸ ಮಾಡಿರುತ್ತೆ. ನಮಸ್ವ ನೋತ್ಸಹೇ ಚಕ್ತು ಇಲ್ಲೇ ವಿಹಾರವನ್ನು ಮಾಡಿ ಸಂಗಂತೆ ಅಂಬುರು ಹೇಕ್ಷಣ ಅಂಬುರು ಹೇಕ್ಷಣ ಪುಂಡರೇಕಾಕ್ಷ ಹೇ ಸಂಗಂ ಚಕ್ತು ನಾ ಉತ್ಸಾಹೆ ಸಂಘದಲ್ಲೇ ತನಗೆ ಆಗ್ತಾ ಇಲ್ಲ.
ತಸ್ಮೈ ಕಾಮವರಂ ತಸ್ಮೈ ಕಾಮಯಂ
ಅವರಿಗೆ ಕಾಮವರಂ ದತ್ವಾ ವಿಶೇಷವಾದ ಕಾಮವರವನ್ನು ಕೊಟ್ಟಾಗಿ ಮಾನಯಿತ್ವಾಚ ಮಾನದ ಅವರಿಗೆ ಗೌರವವನ್ನು ತೋರಿಸಿ ಉದ್ಧವೇನ ಸಹ ಉದ್ಧವನೊಂದಿಗೆ ಸರ್ವೇಶ ಸರ್ವೇಶರಾದ ಕೃಷ್ಣ ಸ್ವಭಾವ ಅಗಮ ಬುದ್ಧಿಮತ್ ತನ್ನ ಅತ್ಯಂತ ಸಮೃದ್ಧಿಯಿಂದ ಕೂಡಿದಂತಹ ಸ್ವಧಾಮ ತನ್ನ ಮನೆಗೆ ಕೃಷ್ಣ ತೆರಳಿದ. ಹೀಗೆ 25 ವಿಹಾರವನ್ನು ಮಾಡಿ ಕೃಷ್ಣ ತನ್ನ ಮನೆಗೆ ತೆರಳಿದ. ಅದಕ್ಕೆ ಬುದ್ಧಿಮತ್ತು ಅಂತ ಹೇಳಿದ್ರಿಂದ ಕೃಷ್ಣ ಯಾವುದೋ ಕಾರಣಕ್ಕೆ ಬಂದವನಲ್ಲ, ಅನುಗ್ರಹ ಮಾಡೋಕ್ಕೋಸ್ಕರ ಮಾತ್ರ ಬಂದೇ ಹೊರತು ಯಾವ ದೃಷ್ಟಿಯಿಂದ ಕೂಡ ತನಗೆ ಸ್ವಂತ ಪ್ರಯೋಜನದ ಯೋಚನೆ ಇರಲಿಲ್ಲ. ಪರಮಾತ್ಮ ಎಂಥವರು
ಸರ್ವದೋಷ ವಿರುದ್ಧ ಸರ್ವಗುಣ ಪೂರ್ಣ ಸರ್ವದೋಷ ಭಾವ
ಸೃಷ್ಟಿಗಳನ್ನ ರಾಮರ ಅಗ್ನಿ, ಬ್ರಹ್ಮವರ ಅಗ್ನಿ ಬೀಜ, ಯಾರಾದ್ರೂ ಅದರಲ್ಲಿ ರಾಮನೇ ಅದು ಅಗ್ನಿ ಬೀಜ, ದಾಸರಿಂದ ರಾವಾಡುವನೆ ಅಂದ್ರೆ ಕಳ್ಳನ ಸುತ್ತ ಹಾಕುವನೆ ಅಂತ. ಯಸ್ವಾ ದಾಸಾಹ ಕೃತ್ಯ ದೇಶ ಅಕ್ಷಿಪರ ಇದ್ದ ದಾಸರು ಹರಿದಾಸರು ಕೃತ್ಯ. ಅವ್ರು ಏನ್ ಮಾಡ್ತಾರೆ ರಾ, ಅವ್ರಿಗೆ ಅವನ ಕ್ಷೇತ್ರ ಆನಂದವನ್ನು ಕೊಟ್ಟಾರ ದಾಸರ ಅಂತ. ಆ ಅಕ್ಕಿ ಪದಚ್ಛೇದ ತಥಾ ಚ ಆ ಆದಿತ್ಯ ತಮ್ಮ ಅಕ್ಕಿ ಇತಿ ಆ ಆದಿತ್ಯ ಭಕ್ಷಕ ಆ ಅತ್ ಮುಂದಿದೆ ಆತ್ ಬಂದಿದೆ. ಆ ಅಂದ್ರೆ ಸೂರ್ಯ, ಆತ್ ಅಂದ್ರೆ ಸೂರ್ಯನನ್ನು ಭಕ್ಷಣೆ ಮಾಡುವವನೇ. ಅಥಾ ಚರಾಚರ ಗ್ರಹಣಾತ್ಮ ರೀತಿಯಲ್ಲಿ ಸೂರ್ಯನು ಭಟ್ಟ ಸೂರ್ಯನ ಭಟ್ಟಕನಾದವನೇ. ಅನೇಕ ಸೌರಮತ ದಿನಾಶಕನಲ್ಲಿ ಜ್ಞಾತ ಇದೆ. ಅವರು ಸೂರ್ಯನನ್ನೇ ಪರಮಾತ್ಮ ಮನೆ ಪಡೆಯಕ್ಕಾದ ಮುಂದೆ ಹಾಕ್ತಾನೆ ಅಂದರೆ ಸೂರ್ಯ ಸರ್ವೋತ್ತಮ ಅಂತ ಆಯ್ತಾರೆ. ಅದು ಸೌರಮತ ನಿರಾಕರಣವಾಗಿ ಸುತೇ ಯಾಮ ಭೂ ರುದ್ರ ಸುತವು ಸ್ಕಂದ ಸುತೆ ರುದ್ರದೇವರು ಅದರ ಮಕ್ಕಳು ಅಂದರೆ ಗಣೇಶ ಮತ್ತು ಈ ಏತ ಲಕ್ಷ್ಮಿ ಯಕ್ಕಿನಾಮಿ ತಾಸಾಂ ಯಾಮ ನಿಯಾಮಕ ಸೂತ ಯಾವ ರುದ್ರದೇವರು ಸುತ ಅವರಿಬ್ಬರ ಮಕ್ಕಳು ಯಾವ ಹೆಂಡತಿ ಉಮಾದೇವಿ ಅವರೆಲ್ಲರ ನಿಯಾಮಕರಾದವನೇ. ಚಕ್ರವತ ಎಲ್ಲ ಮತ ಹೊರಡೋದು ಗಣಪತ ಮತ ಹೋಯ್ತು ಚಾಂದವತ ಹೋಯ್ತು ಚಾಕ್ತವತ ಹೋಯ್ತು ಎಲ್ಲ ಮತ ಹೋದಾಗ ಅಂದ್ರೆ ಅನೇಕ ಶೈವ ಸ್ಕಾಂದ ಗಾಣಪತ ಶಕ್ತೇಯ ಮತ ನಿರಾಕೃತ ರೀತಿ ಜ್ಞಾತವಿದೆ. ಭೂ ಸುತೇ ಯಾಮ ಎಂಬ ಪದದಿಂದ ಇಷ್ಟೆಲ್ಲ ಆಯ್ತು ಅಂತ ದೇವರು ಹೀಗಿದ್ದಾನೆ ಅಂತ. ಅಹ ಹೀಯತೆ ಇತಿಹ ಸಾ ನಭವತಿ ಭವತಿ ತ್ಯಹ ಅಹೇಯ ದೇವರಿಗೆ ಅಹ ಅಂತ ಯಾಕೆ ಕರೀತಾರೆ ಅಂದ್ರೆ ಹೇಯನಲ್ಲದವನು ಎಂದು ಕೂಡ ಯಾರನ್ನು ಬಿಟ್ಟು ಹೋಗದವನು ಅಂತ. ಅಥವಾ ಅಹೀನ ಇತಿಹ ಯಾರಿಗೂ ಕೂಡ ಹೀನನಲ್ಲದವನು ಸರ್ವೋತ್ತಮ. ಉವಾ ಉಭಯೋರಥ ಭೇದ ಇವು ರುದ್ರಹ ವಾಹ ವಾಹಕೋ ವಾಹನ ನೆಸದ ಪದೋಕ್ತ ಸಸ್ಯ ಸಂಬೋಧನಂ ಅಥವಾ ಹೂ ಅಂದ್ರೆ ರುದ್ರದೇವ ರುದ್ರದೇವರನ್ನ ವಾಹನ ಮಾಡಿಕೊಂಡವನೇ ಅಂತ. ದೊಡ್ಡ ವಾಹನ ಗೊತ್ತಂತ ವಾಯುವಾಹನ ಗೊತ್ತು ಹೂವಾಹ ಅಂತ ಕರೀತಾರೆ ರುದ್ರವಾಹನ ಅಂತ ದೇವರ ಹೆಸರಂತೆ. ಯಾತಕ್ಕೆ ಅಂದ್ರೆ ಹರಿ ಕರಾಚಿ ವೇಷರೂಪ ಶಂಕರಾರೂಢೋ ಜಾತ ಇತಿ ಪುರಾಣ ಪ್ರಸಿದ್ಧಿ. ಪುರಾಣದಲ್ಲಿ ವಾಸ್ತವ ಶಾಸ್ತ್ರ ಅದರಲ್ಲಿ ಬರುತ್ತೆ ವೇಷಾರೂಢ ಶಂಕರ ವಾಹನ ಅಂತ ಕರೀತಾರೆ. ಒಮ್ಮೆ ಇವರೆಲ್ಲ ಬಂದ ಕಾಲಕ್ಕೆ ರುದ್ರದೇವರು ತಪಸ್ ಮಾಡ್ತಾ ಇರ್ತಾರೆ. ಆಗ ಪಿಶಾಚಿಗಳೆಲ್ಲ ರುದ್ರದೇವರು ಆಕ್ರಮಣ ಕೊಡ್ತಾರೆ. ಆಗ ಪರಮಾತ್ಮ ಏನ್ ಮಾಡ್ತಾನೆ ವೇಷರೂಪದಲ್ಲಿ ರುದ್ರದೇವರು ಬಂದಾಗ ಅವ್ರಿಗೆ ತಾನು ಕುತ್ಕೊಂಡು ಬಂದು ಅದರ ಕೊಂದು ಹಾಕ್ತಾರೆ. ಅದಕ್ಕೆ ಚಿಂತಾಮಣಿ ನರಸಿಂಹ ಅಂತಿದೆ ಇದರಲ್ಲಿ. ನಾವು ಇದರ ದೊಡ್ಡ ಉದ್ಗ್ರಹಗಳ ಹತ್ರ ಹೋದ್ರೆ ಒಂದಿದೆ ರುದ್ರದೇವರ ಗುರಿ ಇದೆ ಚಿಂತಾಮಣಿ ನರಸಿಂಹ ಅಂತ ಕರೀತಾರೆ. ಅದರ ಅದು ಅವತಾರವಾದ ಜಾಗ ತೀರ್ಥಪುರ ಅದರ ಸ್ವಾಮಿ ಬೆಳೀತಾರೆ. ಅದಕ್ಕೆ ಹೇಳೋದಕ್ಕೋಸ್ಕರ ವೇಷವಾಹನ ಅಂತ ಪರಮಾತ್ಮ ವೇಷವಾಹನ ವೇಷರೂಪಿ ಶಂಕರ ವಾಹನ ಅಂತ ವಾಹನ ಅಂತ ಹೇಳ್ಬೇಕಾದ್ರೆ ವಾಹನ ದೊಡ್ಡ ವಾಹನ ವಾಯುವಾಹನ ರುದ್ರ ವಾಹನ ರುದ್ರದೇವರು ಪರಮಾತ್ಮ ವಾಹನ ಮಾಡ್ಕೋತಾನೆ ಅಂದ್ರೆ ದೊಡ್ಡ ವಾಹನ ಗರುಡೋತ್ತಮ ರುದ್ರ ವಾಯುವಾಹನ ವಾಯು ರುದ್ರ ವಾಹನ ಇದು ವೇಷವಾಹನ ರುದ್ರ ಉತ್ತಮ ಅಂತ ಗರುಡ ವಾಹನ ಮಾಡ್ಕೊಂಡಿದ್ದಾನೆ. ಹರಿ ಕದಾಚಿ ಹೇ ರಾಮ ಮಮ ರಾಮಸ್ಯವ ಆಚಾರ್ಯ ದ್ರವ್ಯ ರೂಪತ್ವ ಕಥನೇ ಆಚಾರ್ಯಾಣಿ ಬ್ರಹ್ಮವರ ಅಚ್ಚಿನ್ನ ಭಕ್ತತ್ವ ಸೂಚಿತಂ. ಆ ಮಮ ರಾಮ ರಾ ಇತಿ ಪಾಠೆ ಆ ಮಮ ರಾಹ ಅಮರ ಇತಿ ಪದಾನಿ ತಾ ಅಥಾಚರಿ ಅಮರ ಬಿಡಿಸರಿ ಅಮರ ತ್ವ ಆ ಸಮಂತ ಮಮ ರಾಹ ಧನ ವಿಷ್ಣು ತ್ವಮೇವ ಮಮ ಧನಂ ನಾನ್ಯತಿ ಭಾವ ಅಂತ ಪರಮಾತ್ಮನೇ ನೀನಿಗೆ ಅಮರನಾಗಿದ್ದಿ ಅಂದರೆ ನೀನಿಗೆ ಐಶ್ವರ್ಯವಾಗಿದ್ದಿ. ಆಚಾರ್ಯ ಬೇರೆ ಯಾವ ಐಶ್ವರ್ಯವೂ ಇಲ್ಲ ದೇವರು ಧನದ ಐಶ್ವರ್ಯವಾದ ಅಮರ ಅಂತ ಧ್ಯಾನ ಮಾಡಿದ್ದಾರೆ ಅಂತ. ದೇತ್ಸವಾತವ ವೇದಾಪ ವಾಕೆ ಲೋಕೋದ ಲೋಕೋದದ ದಾದವ ದಾಸರಾದು ಸತೇ ಯಾಮಾಹೋ ವಾಹಾಮ ಅಮರಾಮರಾಹ.
ಅಲ್ಲೇ ಉತ್ತರಾರ್ಧ ಶುರುವಾಗುತ್ತೆ ಅಲ್ಲೇ ಇದು ಉತ್ತರಾರ್ಧ ಶುರುವಾಗುತ್ತೆ ಉತ್ತರಾರ್ಧ ಭಾಗವತ
ಉತ್ತರಾರ್ಧ
ಪುಸ್ತಕ ತಗೊಳ್ತಾರೆ.
Thank you.
ಜಯಾನಿದೆ ಕೃಷ್ಣಾನಿದೆ ಬರ್ತೀನಿ ಬೇಕಾಗ್ತಾನೆ ಒಂದೇ.